ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாமக்ரஹணாதேவா நிதஸ்தக்ரஹ விக்ரஹம் வ்ருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜ்ஞானரசார்ணசே உத்துங்கவாத்தரங்காய மத்வதுக்தாப்தயே நம. குருமகில குணஜம் சத்குணைகாதிவாசம் ஷமதம பரிநிஷ்டம் சத்பனிஷ்டம் வரிஷ்டம் சகலசுஜனசிஷ்டம் நித்ய நிர்தோத கஷ்டம் ஹயமுகபத நிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாகரார்த்திதானந்த லீலா கோபால பாலிதான் வித்யா பயோனிதீன் வந்தே ப்ரஹ்ம வித்யா குருநம. ब्रह्मचर्य हरिप्रीति सुविद्या वादशारिनः इष्टदान कष्टहर्तॄन्नः विद्यामान्यान् मुनीन् नमः. वादिराज पदद्वन्द्वा वारिजासक्त मानसान् विश्वप्रिय गुरुन् वन्दे मन्दोहं देवि शुद्धये. सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ. चिन्तामणिं सुभक्तानां कल्पवृक्षं च कामदम् ஸ்வாமினம் த்வாம் ரகு பிரேமதீர்த்தம் வந்தேஹ்யபீஷ்டதம். அஜ்ஞானதிமிரச்சேதம் புத்தி சம்பத்ப்ரதாயகம் விஜ்ஞான விமரம் சாந்தம் விஜயாக்ய குரும் பஜே ஸ்ரீ குருப்யோ நம. ஹரி ஓம். ஹப்பா ஆயிதா ஹப்பா அந்த ஏனு அந்த மத்த பிரச்சனை. ஹப்பா அந்த கொள்ள ஏனில்ல, ದಿನಾಗ ಚೂರು ಬೇಗ ಎದ್ದು ಗಡಿಬಿಡಿಯಾಗಿ ಅಡಿಗೆ ಮಾಡಿಕೊಂಡು ಊಟ ಮಾಡಿ ಹೋಗುವುದು, ಚೂರು ನಿಧಾನವಾಗೆದ್ದು ಚೂರು ಎಣ್ಣೆ ಹಚ್ಚಿ ಎಣ್ಣೆ ಶಾಸ್ತ್ರ ಮಾಡಿಕೊಂಡು ಚೂರು ಜಾಸ್ತಿ ಅಡಿಗೆ ನಿಧಾನವಾಗಿ ಮಾಡಿ ಲೇಟಾಗಿ ಊಟ ಮಾಡಿ ಸ್ವಲ್ಪ ಜಾಸ್ತಿ ಊಟ ಮಾಡಿ ಅದರಿಂದ ಸುಸ್ತಾಗಿ ಮಲಗೋದೇ ಹಬ್ಬ. ಅದಕ್ಕಿಂತ ಬೇರೆ ಆಗಿದೆ ಇಲ್ಲ ಅಂದ್ರೆ ದಿನಕ್ಕೂ ಅವತ್ತಿಗೂ ಏನಾದರೂ ವ್ಯತ್ಯಾಸ ಉಂಟಾ? ಸ್ವಲ್ಪ ಕಡಿಬಿಡಿ, ಸ್ವಲ್ಪ ಆಚೆಚೆ ಹೋಗು ಅಲ್ಲ ಅಂತ ಹೇಳ್ತಾರೆ. ಇವತ್ತಿಗೆ ಬಹಳ ವಿಶೇಷ ಇದೆ. ಭಗವಂತನ ಒಂದು ಹೆಸರಿದೆ, ಯುಗಾದಿ ಕೃತ ಅಂತ. ಇದು ಯುಗಾದಿ, ಉಗಾದಿ ಅಲ್ಲ, ಯುಗಾದಿ. ವೈಯು ಬರೇ ಯು ಅಲ್ಲ, ಅದು ಉಗಾದಿ ಅಂತ ಆಗುತ್ತೆ. ಉಗಾದಿ ಎಂಬ ಶಬ್ದಕ್ಕೆ ಅರ್ಥ ಇಲ್ಲ. ಯುಗಾದಿ, ಯುಗದ ಆದಿ, ಯುಗ ಪ್ರಾರಂಭ ಆದ ಆದಿ. ಸರಿ, ಯುಗ ಪ್ರಾರಂಭ ಆಯಿತು, ಅದು ಯಾವಾಗೋ ಆಯಿತು. ಯುಗ ಪ್ರಾರಂಭ ಆದಾಗ ಆ ದಿನ ನಾವ್ಯಾಕೆ ಸೆಲೆಬ್ರೇಟ್ ಮಾಡಬೇಕು? ಪ್ರತಿ ವರ್ಷ ಆ ದಿನವನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಾವು. ಯುಗ ಪ್ರಾರಂಭ ಆದ ದಿನ ಹೇಳ್ತಾರೆ, ಯುಗವನ್ನ ನಿರ್ಮಾಣ ಮಾಡುವಂತಹ ಭಗವಂತನ ರೂಪಕ್ಕೆ ಹೆಸರು ಯುಗಾಧಿಕೃತ. ಯುಗದ ಆದಿಯನ್ನ ಅಂದ್ರೆ ನೋಡಿ, ಯುಗದ ಆದಿ ಅಂತ ಹೇಳಿದರೆ ಕಾಲದ ಒಂದು ಖಂಡ, ಅದು ಕಾಲದ ಒಂದು ಭಾಗ. ನಿಯಮನ ಮಾಡುತ್ತಾ ಕಾಲವನ್ನ, ಅಖಂಡವಾದ ಕಾಲವನ್ನ, ಕಾಲದಲ್ಲಿ ಕಾಲರೂಪನಾಗಿ ಇರುವಂತಹವನೇ, ಕಾಲದ ಭಾಗಗಳನ್ನು ಮಾಡಿದವ ಅವನೇ. ಅಂಥವ ಸ್ವಾಮಿ ಯುಗಾದಿ ಕೃತು ಅಂತ ಕರೆಸಿಕೊಂಡು ಈ ಯುಗದ ಆದಿಯ ದಿನದಲ್ಲಿ ತನ್ನ ರೂಪವನ್ನ ಪ್ರಕಟ ಮಾಡಿದ. ಅದೆಂಥ ರೂಪ ಅಂತ ಹೇಳಿದ್ರೆ, ಇಡೀ ಜೀವರಾಶಿಗಳಿಗೆ ಜೀವನವನ್ನ ನಿರೂಪಣೆ ಮಾಡಿದ ರೂಪವೇ ಯುಗಾದಿ ಕೃತು. ಯಾರಾದರೆ ಈ ಯುಗಾದಿಯ ದಿನ, ಯುಗಾದಿಯ ಕೃತ್ ಅಂತ ಭಗವದ್ ರೂಪವನ್ನ ಯಾರು ಸ್ಮರಣೆ ಮಾಡುತ್ತಾರೆ, ಅಂಥವರ ಇಡೀ ಜನ್ಮ, ಆ ವರ್ಷ ಪೂರ್ಣವಾಗಿ ಭಗವಂತನ ಸೇವೆಗೆ ಮೀಸಲಾಗುವಂತೆ ತತ್ವಾಭಿಮಾನಿಗಳು ಅನುಗ್ರಹ ಮಾಡುತ್ತಾರೆ. ಅದಕ್ಕಾಗಿ ಇವತ್ತು ಆ ಭಗವದ್ ರೂಪ ನಮ್ಮ ಬಿಂಬ, ಅವನೇ ಯುಗಾದಿ ಕೃತ ಆಗಿ ಇಡೀ ಯುಗವನ್ನ ನಿರ್ಮಾಣ ಮಾಡಿದವ. ಅಂದ್ರೆ ಯುಗದಲ್ಲಿ ಏನೇನು, ಯುಗ ನಿರ್ಮಾಣ ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ. ಯುಗ ನಿರ್ಮಾಣ ಅಂತ ಹೇಳಿದರೆ ಇಂತಿಂಥ ಕಾಲ, ಈ ಕಾಲದಲ್ಲಿ ಈ ಜನಗಳು ಬರಬೇಕು, ಈ ದೇವತೆಗಳು ಬರಬೇಕು, ಇಂತಿಂಥ ನನ್ನ ಅವತಾರ ಆಗಬೇಕು, ಇಂತಿಂಥ ಕಾರ್ಯಗಳಾಗಬೇಕು, ಇಷ್ಟು ಇಂತಿಂಥ ದಿವಸದಲ್ಲಿ ಈ ಜನಗಳು ಈ ಕೆಲಸಗಳು ಮಾಡಬೇಕು, ಅವರವರ ಕರ್ಮದ ಲೆಕ್ಕ ಎಲ್ಲ ಮೊದಲೇ ಫಿಕ್ಸ್ ಮಾಡಿ ಅಲ್ಲಿಂದ ಶುರು ಮಾಡಿದ ಭಗವಂತ. ಪ್ರತಿಯೊಬ್ಬರ ಎಷ್ಟು ಜನ್ಮಗಳು, ಆ ಜನ್ಮಗಳಲ್ಲಿ ಏನೇನು ಸುಖ ದುಃಖಗಳು, ಪುಣ್ಯ ಪಾಪಗಳು ಲೆಕ್ಕ ಪಟ್ಟಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನಾವೇನು ಹೇಳ್ತೀವಲ್ಲ, ನ್ಯೂ ಇಯರ್ ಸ್ಟಾರ್ಟಿಂಗ್ ಅಂದ್ರೆ ಇದು ನಮ್ಮವರು ಪಾಸ್ ಮಾಡ್ತಾರ, ರೆಸೊಲ್ಯೂಷನ್ ಪಾಸ್ ಮಾಡ್ತಾರಲ್ಲ, ಆ ತರ ಪಾಸ್ ಮಾಡಿದ ದಿವಸ ಇದು. ನಮ್ಮ ಇಡೀ ಜನ್ಮಗಳ ಪಟ್ಟಿಯನ್ನ ಕೊಟ್ಟಂತಹ ಭಗವದ್ ರೂಪ, ಅದಕ್ಕೆ ಅವನನ್ನು ಸ್ಮರಣೆ ಮಾಡಿದ್ರೆ ಅಲ್ಲ, ಏನು ಫಿಕ್ಸ್ ಆಗಿದೆ ಅಲ್ಲ, ಮತ್ತು ಸ್ಮರಣೆ ಮಾಡಿದ್ರೆ ಎಕ್ಸ್ಟ್ರಾ ಏನ ಬರುತ್ತಾ? ಇಲ್ಲ, ಇದ್ದದ್ದೇ ಬರುತ್ತೆ. ಸುಖ ದುಃಖ ಫಿಕ್ಸ್, ಪುಣ್ಯ ಪಾಪ ಅದು ಫಿಕ್ಸ್ ಆಗಿದೆ. ಮತ್ತೆ ಯಾಕೆ ಸ್ಮರಣೆ ಮಾಡಬೇಕು ಅಂದ್ರೆ, ಇಷ್ಟು ವ್ಯವಸ್ಥೆ ಭಗವಂತ ನಮಗೆ ಈ ಜನ್ಮ ಕೊಟ್ಟದ್ದೇ ಅವನನ್ನ ನೆನೆಯಲಿಕ್ಕೆ. ಮತ್ತು ಪ್ರಶ್ನೆ, ಮತ್ತು ಮರೆತು ಹೋಗ್ತಾ ಇರ್ತೇವೆ ಚೂರು ಚೂರು, ಮತ್ತು ರಿಗಲೆಕ್ಟ್ ಮಾಡ್ತಾ ಬರ್ತೇವೆ ಇಲ್ಲಾಗ್ರೆ, ಮತ್ತು ಪರ್ಪಸ್ಸೇ ಮರೆತು ಹೋಗ್ತಾ ಬರ್ತಾ ಇರ್ತೇವೆ. ದೇವರನ್ನು ನಾವ್ಯಾಕೆ ನೆನಿಬೇಕು ಅಂದ್ರೆ, ಅವನಿಗಾಗಿ ಅಲ್ಲ ನಮಗಾಗಿ. ಹೇಗೆ ಚಿಕ್ಕ ಹುಳವನ್ನ ಚಿಟ್ಟೆ ಗೂಡಲ್ಲಿ ಇಟ್ಟಾಗ ಆ ಹುಳ ಚಿಟ್ಟೆಯನ್ನೇ ನೆನೆದು 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 ಅದರಂತೆ ತಾನಾಗಿ ಹೋಗಿಬಿಡುತ್ತೋ, ಸಂತೋಷವಾಗಿರುತ್ತೋ, ಅದೇ ತರ ಜೀವಿ ಭಗವಂತನನ್ನೇ ನೆನೆದು ಭಗವಂತನಂತೆ ತಾನಾಗಿ ಹೊರಟು ಹೋಗ್ತಾನೆ, ದೇವರ ಜೊತೆಗೆ ಸಂತೋಷವಾಗಿರ್ತಾನೆ. ಅದು ಕ್ರಮ. ಹಾಗಾದರೆ ದೇವರನ್ನೇ ಸದಾ ನೆನೆದು 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 ದೇವರಂತೆ ಆಗಲಿಕ್ಕೆ, ದೇವರೇ ಆಗ್ಲಿಕ್ಕಲ್ಲ, ದೇವರಂತೆ ಆಗ್ಲಿಕ್ಕೆ ನಾವು ಬಂದದ್ದು, ಭಗವಂತ ಆ ಸಾಧನೆ ಮಾಡಲಿಕ್ಕೆ ಅವಕಾಶ ಕೊಟ್ಟದ್ದು. ಆ ಬರುವ ಕಾಲಕ್ಕೇನು ಮಾಡಿದ? ಎರಡನ್ನು ಕೊಟ್ಟ, ಪುಣ್ಯವನ್ನು ಕೊಟ್ಟ, ಪಾಪವನ್ನು ನಾವು ಮಾಡಿದ್ದನ್ನೇ ನಮಗೆ ನೋಡಯ್ಯ, ಸುಖ ದುಃಖ ಎರಡು ಬರ್ತಾ ಇದೆ, ಇದನ್ನು ಅನುಭವಿಸು, ಇದನ್ನು ಅನುಭವಿಸು, ನಂತರ ನನ್ನನ್ನೇ ಚಿಂತನೆ ಮಾಡಿ ಬಾ. ಸರಿ, ಓಕೆ, ನೋ ಪ್ರಾಬ್ಲಮ್ ಎಂದು ಅವಾಗ ಹೇಳ್ತಾರೆ. ನನ್ನನ್ನೇ ನೆನೆದು ಬರಬೇಕು, ಜೀವನದ ಪ್ರತಿಯೊಂದು ಕ್ಷಣ ನನ್ನನ್ನೇ ಆಧಾರಪೂರ್ವಕವಾಗಿ ನೆನೆಯಬೇಕು. ಆದರೆ ನಿನಗೆ ಕೊಟ್ಟಂತಹ ಈ ಸುಖ ದುಃಖಗಳೆರಡು ಎಂಥವು ಗೊತ್ತಾ? ನನ್ನನ್ನೇ ಮರೆಸುತ್ತೆ, ಸುಖವೂ ನನ್ನನ್ನೇ ಮರೆಸುತ್ತೆ, ದುಃಖವೂ ನನ್ನನ್ನು ಮರೆಸುತ್ತೆ. ಹಾಗಾದರೆ ಈ ಸುಖ ದುಃಖಗಳೆರಡು ಬಂದಾಗ್ಲೂ ಕೂಡ ನನ್ನನ್ನು ಮರೆಯದೆ ಸದಾ ನೆನೆದು ಬರಬೇಕು, ಇದೇ ಟೆಸ್ಟ್ ಅಂತ ಹೇಳಿದ. ಅಂತಹ ಕಾಲಕ್ಕೆ ನಾವು ಕೇಳಿದ್ವು, ನಿನ್ನನ್ನೇ ಮರೆಸುವ ಸುಖ, ನಿನ್ನನ್ನೇ ಮರೆಸುವ ದುಃಖ ನಮಗೆ ಬರುವಾಗ ನಿನ್ನದೇ ನೆನಪು ಬರಬೇಕಾದ್ರೆ ನಾವೇನು ಮಾಡಬೇಕು ಹೇಳಯ್ಯ ಅಂತ ಕೇಳಿದರೆ, ಅವಾಗ ಭಗವಂತ ಹೇಳ್ತಾನೆ, ನನ್ನನ್ನೇ ನೆನೆಯಬೇಕಾದರೆ, ಸುಖ ದುಃಖಗಳು ಬಂದಾಗ್ಲೂ ಕೂಡ ನನ್ನನ್ನೇ ನೆನೆಯಬೇಕಾದ್ರೆ ಆ ಪುಣ್ಯ ಇರಬೇಕು, ನಿನಗಿಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ಯಾರಾದರೆ ಈ ಯುಗಾದಿ ಕೃತ ನಾಮಕ ಭಗವಂತನ ಸ್ಮರಣೆ ಮಾಡುತ್ತಾರೋ ಅಂಥ ಭಗವಂತ ಏನು ಮಾಡುತ್ತಾನೆ ಅಂದ್ರೆ, ನಮ್ಮನ್ನ ದೊಡ್ಡವರ ಪಾದಕ್ಕೆ ಬೀಳುವಂತೆ ಮಾಡುತ್ತಾನೆ, ದೊಡ್ಡವರ ಪಾದಕ್ಕೆ ಬೀಳುವಂತೆ ಮಾಡಿ ಅವರ ಪುಣ್ಯರಾಶಿಯನ್ನು ನಮಗೆ ಬರುವಂತೆ ಮಾಡುತ್ತಾನೆ. ಅವರು ಕಾಲಿಗೆ ಬಿದ್ದ ಕೂಡಲೇ ಆಶೀರ್ವಾದ ಮಾಡುತ್ತಾರೆ. ದೊಡ್ಡವರೆಲ್ಲ ಯಾರು? ಅಪರೋಕ್ಷ ಜ್ಞಾನಿಗಳಾದ ಮಹಾನುಭಾವರೆಲ್ಲ, ಅವರ ಅನಿಷ್ಟ ಪುಣ್ಯದ ರಾಶಿ ನಮಗೆ ಬರುತ್ತೆ. ಅದು ಯಾವುದಕ್ಕೆ ಉಪಯೋಗ ಅಂದ್ರೆ, ಇಷ್ಟೇ, ಈ ಸುಖ ದುಃಖಗಳು ಬಂದಾಗ ತಡಕೊಂಡು ದೇವರನ್ನೇ ನೆನೆಯಲಿಕ್ಕೆ ಬೇಕಾದಂತಹ ಪುಣ್ಯದ ವ್ಯವಸ್ಥೆ ಇದರಿಂದ ಆಗುತ್ತೆ. ಭಗವಂತನ ನೆನಪಿನಿಂದ ಈ ಒಂದು ಹಬ್ಬಗಳ ಆಚರಣೆ ಮಾಡುವಾಗ ಆಯಾ ಭಗವದ್ ರೂಪ, ಆಯಾ ದೇವತೆಗಳು, ಗುರುಗಳನ್ನ ಸ್ಮರಣೆ ಮಾಡಿದರೆ ಆ ಪುಣ್ಯ ಸಂಗ್ರಹ ನಮಗಾಗಿ ಭಗವಂತ ವಿಶೇಷವಾಗಿ ತನ್ನ ನೆನಪನ್ನೇ ಕೊಟ್ಟು ಸಾಧನೆಯನ್ನು ಮುಂದುವರೆಸ್ತಾನೆ. ಅದರಿಂದ ಇಲ್ಲೆಲ್ಲಿ ಕೂಡ ಎಚ್ಚರವನ್ನು ಕೊಡುತ್ತಾರೆ, ಸುಖ ಬಂದರೆ ಬೇಡ ಅಂತ ನಾವೇನು ಹೇಳಲ್ಲ, ದುಃಖ ಬಂದರೆ ಮಾತ್ರ ಬೇಡ ಅಂತ ದೇವರ ಹತ್ರ ಹೋಗಿ ಕೂಗಿ 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 ಕರೆದು ಹೇಳೋದೇನಂದ್ರೆ, ನನ್ನ ದುಃಖ ಬಂದಿದೆ, ದುಃಖ ಬಂದಿದೆ, ತೆಗಿ 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 ಅಂತ. ಇನ್ನೊಂದಿಷ್ಟು ಎಕ್ಸ್ಟ್ರಾ ಸುಖ ಕೊಡು, ಸುಖ ಕೊಡು, ಸುಖ ಕೊಡು ಅಂತ ಕೇಳ್ತಾ ಇರ್ತೀವಿ. ಅದಕ್ಕೆರಡಕ್ಕೂ ಸೊಲ್ಯೂಷನ್ ಕೊಡ್ತಾ ಇದ್ದಾರೆ. ಏನಂತ, ದುಃಖ ಬೇಡ ಅಂತ ಹೇಳ್ತಾ ಇದೀಯಾ, ಸುಖ ಕೊಡು ಅಂತ ಹೇಳ್ತಾ ಇದೀಯಾ, ಅದು ನಿನಗೆ ಒಳ್ಳೇದಾ? ನೀನೇ ಆಲೋಚನೆ ಮಾಡು. ಯಾಕಂದ್ರೆ ಭಗವಂತನ ನೆನಪೇ ನಮ್ಮ ಜೀವನದ ಗುರಿಯಾದಾಗ ಅದನ್ನೇ ಹಾಳು ಮಾಡುವ ವಿಷಯ ಎರಡು, ಸುಖ ದುಃಖ. ದುಃಖವೂ ಹಾಳು ಮಾಡುತ್ತೆ, ಸುಖವೂ ಹಾಳು ಮಾಡುತ್ತೆ. ಅಂತ ಕಾಲಕ್ಕೆ ಈ ದುಃಖವನ್ನ ನಾನು ಅನುಭವಿಸಲ್ಲ, ಇದನ್ನ ನಾನು ತೆಗೆದು ಬಿಡಿ ಅಂತ ಕೇಳೋದು ಅಂದ್ರೆ ಏನು ಅಂದ್ರೆ, ನಮ್ದೇ ಟ್ಯಾಂಕರ್ ತುಂಬಾ ಆಯಿಲ್ ಕೂತಿದೆ, ಎಣ್ಣೆ, ಪಾಪದ ಎಣ್ಣೆ ಕೂತಿದೆ, ಅದು ಖರ್ಚು ಆಗ್ಲೇಬೇಕು. ಭಗವಂತ ಏನು ಮಾಡಿದ್ದಾನೆ, ಅದನ್ನ ಪ್ರೀಸೆಟ್ ಮಾಡಿದ್ದಾನೆ. ದೀಪದಂತೆ ಚಿಕ್ಕದು ಉರಿತಾ ಇದೆ ಆ ಟ್ಯಾಂಕ್ ತುಂಬಾ, ಏನು 10,000 tons ಲೀಟರ್ಸ್ ಅಲ್ಲ, ಟನ್ಸ್. ಈ ಅಮೋನಿಯಾ ಎಲ್ಲ ಇರುತ್ತೆ, ಫರ್ಟಿಲೈಸರ್ ಫ್ಯಾಕ್ಟರಿಯಲ್ಲಿ ನೋಡ್ತಾ ಇರ್ತೀವಿ ನಾವು, ದೊಡ್ಡ ದೊಡ್ಡ ಭೂತಾಕಾರದ ಟ್ಯಾಂಕರ್ಸ್ ಎಲ್ಲ ಇರುತ್ತೆ ಅಲ್ಲಿ, 10,000-15,000 tons ಇರುತ್ತೆ. ಆ ತರ ನಮ್ದು ಟನ್ಸ್ ಕಟ್ಲೆ ಕೂತಿದೆ ಆಯಿಲ್, ಖರ್ಚಾಗ್ಲಿಕ್ಕೆ ಪಾಪ ದಯೆಯಿಂದ ಚಿಕ್ಕದೇ ದೀಪ ಉರಿಲಿಕ್ಕೆ ಬಿಟ್ಟಿದ್ದಾನೆ. ಸ್ಟ್ಯಾಕ್ ಉರಿತಾ ಇರುತ್ತೆ ಅಲ್ಲಿ, ಆ ಥರ ಉರಿಲಿಕ್ಕೆ ಬಿಟ್ಟಿದ್ದಾನೆ. ನಾವೇನ್ ಮಾಡ್ತಾ ಇದ್ವಿ, ತಡ್ಕೊಳ್ಳಾರ್ದೆ ಇದ್ರ ಸ್ಟಾಪ್ ಮಾಡಿ 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 ಅಂತ ಗುರುಗಳ ಹತ್ರ ಸೇವಾ ಮಾಡಿ ಕೇಳ್ತಾ ಇದ್ವಿ. ಅವರಂತಾರೆ ಬಹಳ ಒಳ್ಳೇದಯ್ಯ, ಇದು ಉರಿಲಿಕ್ಕೆ ಬಿಡದಿದ್ರೆ ನಿಲ್ಲಿಸು ಅಂತ ಕೇಳ್ತಾ ಇದ್ದಾರೆ. 2 ಮಿನಿಟ್ಸ್ ಸ್ವಿಚ್ ಆಫ್ ಮಾಡಿಬಿಟ್ರೆ ನಿಂತ ಗೊತ್ತೆ, ಆದರೆ 2ನೇ ಜನ್ಮದಲ್ಲಿ ಡಬಲ್ ಆಗಿ ಉರಿಯುತ್ತೆ, ನಿನ್ ಚಾಯ್ಸ್. ಮಿಕ್ಕ ಜನ್ಮಗಳಲ್ಲಿ ಡಬಲ್ ಆಗಿ ಉರಿಬೇಕಾಗುತ್ತೆ. ಅದರಿಂದ ಇವಾಗ ಬಂದದ್ದೇನೋ ಚೂರು ತಡ್ಕೊಂಡು ಹೋದ್ರೆ ಸಾಕು, ನೋ ಪ್ರಾಬ್ಲಮ್. ಹಾಗೆ ಸುಖ ಮೇಲ್ನೋಟಕ್ಕೆ ಚೆನ್ನಾಗಿರುತ್ತೆ, ಅದರದ ಪರ್ಪಸ್ ಏನದು ಅಂತ ಹೇಳಿದ್ರೆ ದೇವರನ್ನ ಮರೆಸೋದೇ ಅದರ ಲಕ್ಷಣ. ಇವಾಗ ನಾವೆಲ್ಲ ಇದ್ದೀವಿ ಹೌದಾ, ಮಕ್ಕಳೇ ಬರ್ತಾರೆ ಬಂದು ಎಲ್ಲ ಪಾದ ಪೂಜೆ ಮಾಡಿ ಎಲ್ಲ ಮಾಡಿ ವಿಶೇಷವಾಗಿರತಕ್ಕಂತಹ ಎಲ್ಲ ಉತ್ಸವ ಮಾಡಿ ನಮಗೆ ಕಾಲಿಗೆ ಬಿದ್ದು ಚೂರು ಒಂದು ಪ್ಯಾಕೆಟ್ ವಿಷ ಕೊಡಿ ಅಂತ ಹೇಳಿದ್ರೆ ಅಪ್ಪ ಅಮ್ಮ ಕೊಡ್ತಾರ? ಏ ನಾವು ಕೊಡಲ್ಲ ಅಂದ್ರೆ ಮಕ್ಕಳಂತಾರೆ, ನಾವು ಇಷ್ಟು ನಿಮಗೆಲ್ಲ ಕಾಲಿಗೆ ಬಿದ್ದು ಎಲ್ಲ ಪಂಚಾಮೃತಾಭಿಷೇಕ ನಿಮಗೆಲ್ಲ ಮಾಡಿ ಎಲ್ಲ ಮಾಡಿ ಕೊನೆಗೆ ಒಂಚೂರು ಪ್ಯಾಕೆಟ್ ವಿಷ ಕೊಡೋದು ಕೊಡಲ್ವ ನೀವು ಅಂದ್ರೆ ಏನು ಬೇಕಾದ್ರೂ ಕೇಳಿ ನಾವು ಕೊಡಲ್ಲ ಅಂತ ಹೌದಾನೆ? ಅರೆ ಕೊಡ್ತೀರಾ? ಅದೇ ರಾಯರು ಗುರುಗಳು ಮಾಡುತ್ತಾರೆ. ನಾವು ಎಷ್ಟು ಅಡ್ಡ ಬಿದ್ದರೂ ಕೂಡ ದೇವರ ಸ್ಮರಣೆಗೆ ನಾಶಕವಾದ ಪ್ಯಾಕೆಟ್ ವಿಷ ಇನ್ನೊಂದು ಸ್ವಲ್ಪ ಸುಖ ಕೊಡು ಅಂತ ಕೇಳಿದ್ರೆ ಕೊಡತಾ ಇಲ್ಲ. ಹಾಗಾದ್ರೆ ನಾವು ಕೇಳಬೇಕಾಗಿದ್ದೇನು ಗುರುಗಳನ್ನ ದೇವರನ್ನ ಅಂದ್ರೆ, ಸಾಕಯ್ಯ ಕೊಟ್ಟದ್ದು ಸಾಕು, ಈ ದೀಪ ಉರಿಯೋದೇ ಸಾಕಾಗ್ತಾ ಇದೆ, ಇದನ್ನ ತಡೆಯೋ ತಾಕತ್ತು ಕೊಡಿ. ತಡೆಯೋ ತಾಕತ್ತು ಅಂದ್ರೆ ದೇವರ ಸ್ಮರಣೆಯೇ ವಿಶೇಷವಾದ ಭಕ್ತಿಯೇ ಅಲ್ಲಿ ಅನಸ್ತಿಷ್ಯ. ದೇವರು ಆಪರೇಷನ್ ಮಾಡ್ತಾ ಇದ್ದಾನೆ, ಆ ನೋವು ಗೊತ್ತಾಗದೆ ಚೆನ್ನಾಗಿ ನಗತಾ ಇರಬೇಕಾದ್ರೆ ಭಕ್ತಿ ಎಂಬ ಅನಸ್ತಿಷ್ಯ ಕೊಡಬೇಕಾದ, ಬೇಕಾದ್ರೆ ಪುಣ್ಯ ಬೇಕು, ಆ ಪುಣ್ಯ ಬೇಕಾದ ದೇವರ ಸ್ಮರಣೆ ಮಾಡಬೇಕು. ಅಲ್ಲಿ ಯಾವ ಭಗವದ್ ರೂಪವನ್ನು ಸ್ಮರಣೆ ಮಾಡಬೇಕು ಅಂದಾಗ ವಿಶೇಷವಾಗಿದ್ದು ಯುಗದ ಆದಿಯನ್ನ ನಿರ್ಮಾಣ ಮಾಡಿದ ಭಗವದ್ ರೂಪವನ್ನು ನಾವು ಸ್ಮರಣೆ ಮಾಡಿದರೆ ಅದರ ಜೊತೆಗೆ ಕಾಲನಾಮಕ ಭಗವಂತನ ರೂಪಗಳು ಸ್ಮರಣೆ ಹೌದಾ. ಪಂಚ ಅಂಗಗಳು, ಕಾಲದ ಪಂಚ ಅಂಗ ನಿತ್ಯ ಹೇಳುತ್ತೇವೆ ನಾವು. ಯಾವ ಸಂವತ್ಸರ ಇದು? ಮನ್ಮಥನಾಮ ಸಂವತ್ಸರ ಹೌದಾ. ಮನ್ಮಥನಾಮ ಸಂವತ್ಸರ ಅಂತ ಸರಸರನೆ ಹೇಳಿದೀವಿ ಬೆಳಿಗ್ಗೆದ್ದು. ಮನ್ಮಥನಾಮ ಸಂವತ್ಸರ ಹೌದಾ, ಚೈತ್ರ ಮಾಸೆ ಶುಕ್ಲಪಕ್ಷ ಎಲ್ಲ ಹೇಳಿದ್ವ. ಆದರೆ ನೆನೆದುವ ಅವನನ್ನ ಮನ್ಮಥನಾಮ ಸಂವತ್ಸರದಲ್ಲಿ ಮನ್ಮಥ ಅಂತ ಕರೆಸಿಕೊಂಡ ಸ್ವಾಮಿಯೇ ನಿಂತಿದ್ದಾನೆ ಅಂತ. ಆ ಸಂವತ್ಸರ ನಾಮಕ ಸಂವತ್ಸರ ಎಂಬುದರಲ್ಲೂ ಭಗವದ್ ರೂಪ ಇದೆ. ಯಾಕೆ ಮನ್ಮಥ ಅಂತ ಭಗವಂತನನ್ನ ಸ್ಮರಣೆ ಮಾಡಿದರೆ ಸಂವತ್ಸರ ನಾಮಕ ರೂಪವನ್ನ ಸಮ್ಯಕ್ ವಾಸಯತೀತಿ ಸಂವತ್ಸರ ನಾಮ, ದೇವರನ್ನ ನಿತ್ಯವೂ ಕೂಡ ಸಂವತ್ಸರ ಸಂವತ್ಸರ ಅಂತ ಆ ಸಂವತ್ಸರದೊಳಗಿರುವ ಭಗವದ್ ರೂಪವನ್ನ ಸಂವತ್ಸರ ಅಂತ ಸ್ಮರಣೆ ಮಾಡಿದರೆ ನಮ್ಮನ್ನ ಸಮ್ಯಕ್ ವಾಸಯತಿ ಈ ಒಂದು ವರ್ಷ ಚೆನ್ನಾಗಿ ಬದುಕುವಂತೆ ಮಾಡುತ್ತಾನೆ. ಚೆನ್ನಾಗಿ ಬದುಕುವುದು ಅಂದ್ರೆ ಏನು ಅಂತ ಮತ್ತೆ ಕ್ವಶನ್ ಮಾರ್ಕ್ ಬರುತ್ತೆ. ಚೆನ್ನಾಗಿ ಬದುಕುವುದು ಅಂದ್ರೆ ಸ್ವಾಮಿ ಏನು ಮೊದಲೇ ನಮಗೆ ಏನು ಪುಣ್ಯ ಪಾಪಗಳ ಅನುಸಾರವಾಗಿ ಸುಖ ದುಃಖಗಳು ಫಿಕ್ಸ್ ಮಾಡಿದ್ದಾನೋ ಈ ವರ್ಷಕ್ಕೆ ಬರಲಿ, ವಿ ಆರ್ ಪ್ರಿಪೇರ್ ಟು ಫೇಸ್ ಇಟ್. ಆದರೆ ಆ ಮಧ್ಯೆ ದೇವರ ವಿಸ್ಮರಣೆ ಬಾರದಂತೆ ಆಗಬೇಕು, ದೇವರ ಸ್ಮರಣೆ ಸದಾ ಬರಬೇಕು. ಹಿಂದಿನ ಏನು ಈ ಜಯನಾಮ ಸಂವತ್ಸರದಲ್ಲಿ ಭಗವಂತನ ಚಿಂತನೆ ಏನು ಮೂಡಿತ್ತು ಅದಕ್ಕೆ 2 ಪಟ್ಟು ಅಲ್ಲ 10 ಪಟ್ಟು ಚಿಂತನೆ ಈ ವರ್ಷದಲ್ಲಿ ಮೂಡಬೇಕು. ಅದು ನಮ್ಮ ಸಿಲೆಬಸ್ ಆಗಿದೆ, ಮಿಕ್ಕದ್ದೆಲ್ಲ ಏನು ಸೆಕೆಂಡ್ರಿ. ಹೋದ ವರ್ಷ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಬಂತು, ಈ ಸಲ ಇನ್ನ ಫುಲ್ ಡೆಪಾಸಿಟ್ ಜಾಸ್ತಿ ಆಗಬೇಕು, ಪ್ರಮೋಷನ್ ಬರಬೇಕು, ಅದು ಇದು, ನಾವು ಹೋದ ಮೇಲೂ ಎಲ್ಲ ಚಿಂತೆ ಇದ್ದಿರುತ್ತೆ. ಶರೀರ ಬಿಟ್ಟ ಮೇಲೂ ಅಲ್ಲಿ ಕೂತಿರ್ತೀವಲ್ಲ, ಹೊರಗೆ ಹಾಕಿರ್ತಾರೆ ನಮ್ಮನ್ನ. ಹೊರಗೆ ಹಾಕಿ ಒಂದು ಕ್ಷಣದಲ್ಲಿ ಯಮಲೋಕಕ್ಕೆ ಕರ್ಕೊಂಡು ಹೋಗಿ ಮತ್ತು ಇಮ್ಮಿಡಿಯೇಟ್ ಡ್ರಾಪ್ ಮಾಡಿಬಿಡ್ತಾರೆ, ಇಲ್ಲಿ ಸೆಕೆಂಡರಿ ಡ್ರಾಪ್ ಕೊಟ್ಬಿಡ್ತಾರೆ, ಇಲ್ಲಿ ಇಲ್ಲೇ ಇರು ಸ್ವಲ್ಪ ಹೊತ್ತು ಹೋಗೋವರೆಗೂ ಅಂತ ಅಲ್ಲೇ ನೋಡ್ತಾ ಇರ್ತೀವಿ. ಅಲ್ಲೂ ಜೀವನಿಗೆ ಬಿಡಲ್ಲಂತೆ, ಅಯ್ಯೋ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಏನಾಯ್ತು, ಅದಾಯ್ತು, ಹೊರಗೆ ತೆಗೆದ ಮೇಲೂ ಟೆನ್ಷನ್ ಇದ್ದೇ ಇರುತ್ತೆ. ಅದರಿಂದ ಅದರ ಚಿಂತೆ ನಮಗೆ ಬೇಡ, ಸ್ವಾಮಿ ಹೇಗ ದುಃಖ ಕೊಟ್ಟೇ ಕೊಟ್ಟಿರ್ತಾನೆ. ಅದರಿಂದ ಭಗವಂತನ ನೆನಪಿನ ಚಿಂತೆ ಬೇಕು ನಮಗೆ, ಅದ್ಭುತವಾದಂತಹ ಭಗವಂತನ ಸ್ಮರಣೆ ಈ ವರ್ಷ ಸದಾ ಬರಬೇಕಾದರೆ ಭಗವಂತನ ರೂಪಗಳ ಪರಿಚಯ ಮಾಡಿಕೊಡಬೇಕು. ಹಾಗಾದರೆ ಚೂರು ಪಂಚಾಂಗ ಶ್ರವಣ ಮಾಡಬೇಕು ಅಂದ್ರೆ ಪಂಚ ಅಂಗಗಳ ರೂಪದಲ್ಲಿ ಭಗವಂತನ ಏನು ವಿಶೇಷವಾಗಿರತಕ್ಕಂಥ ರೂಪಗಳೆಲ್ಲಿವೆ ಆ ರೂಪಗಳನ್ನ ನಾವು ಸ್ಮರಣೆ ಮಾಡೋಣ. ಇವತ್ತು ಮಾಡಬೇಕಾಗಿದ್ದೇನು ಅವನ್ನ ಪಂಚಾಂಗದಲ್ಲೇ ಹೇಳ್ತಾರೆ. ಚೈತ್ರಾದವು, ಚೈತ್ರ ಮಾಸದ ಆದಿಯಲ್ಲಿ ಪಾಡ್ಯ ದಿವಸದಲ್ಲಿ ಉಷಸಿ ಸ್ಮರಂ ರಘುಪತಿಂಚ ಉತ್ಥಾಯ. ರಾಮಚಂದ್ರನ ಸ್ಮರಣೆ ಮಾಡಿ ಕೂತು ಹೇಳಬೇಕಂತ ಹೇಳ. ಯಾಕೆ ಈ ಒಂಬತ್ತು ದಿನಕ್ಕೆ ನಿಯಾಮಕ ಅದನ್ನೇ ಬರ, ಜಗತ್ತಿಗೆ ನಿಯಾಮಕ, ಎಲ್ಲ ಕಾಲಕ್ಕೂ ನಿಯಾಮಕ ಅವನೇ. ಆದರೆ ಈ ಒಂದು ವಿಶೇಷವಾಗಿ ರಾಮನವಮಿ ಪರ್ಯಂತ ಮಾತ್ರ ನಾವು ನೆಂದು ಬಿಡ್ತೀವಲ್ಲ ಆ ರಾಮನನ್ನ, ಅದಕ್ಕೆ ಇವತ್ತಾದ್ರೂ ಸ್ವಲ್ಪ ನೆನೆಯಿದೆ. ಅದಕ್ಕೆ ಉತ್ಥಾಯ ರಘುಪತಿ ಸ್ಮರನ್. ಇನ್ನ ರಾಮನ ಸ್ಮರಣೆ ಮಾಡಿದ್ರೆ ಇವತ್ತು ಅದಕ್ಕೆ ಕಳಿಸಿದ್ದೆ ವಾಟ್ಸಪ್ ಅಲ್ಲಿ ರಾಮನ ಇವತ್ತಾದ ಸ್ಮರಣೆ ಮಾಡಿ. ನಂತರ ಇನ್ನೊಂದು ಸ್ಮರಣೆ ಮಾಡಬೇಕು, ನಾ ಕಳಿಸಿಲ್ಲ ಯಾಕಂದ್ರೆ ನಂಗೆ ಪಿಕ್ಚರ್ ಯಾವುದು ಗೊತ್ತಿದ್ದಿಲ್ಲ, ಆಗಿದ್ದಿಲ್ಲ. ಚಂದ್ರಂ ಸ್ಮರೇ, ಚಂದ್ರನನ್ನು ಸ್ಮರಣೆ ಮಾಡಬೇಕಂತೆ. ಯಾಕೆ? ಮನೋಭಿಮಾನಿಗಳಾದ್ದರಿಂದ. ನಂತರ ಹೇಳ್ತಾರೆ ವೃದ್ಧಾಜ್ಞಾಂ ಅನುಗ್ರಹ್ಯ, ದೊಡ್ಡವರ ವಿಶೇಷವಾಗಿರತಕ್ಕಂತಹ ಅಪ್ಪಣೆಯನ್ನು ಪಡಿಬೇಕಂತ ಬೆಳಿಗ್ಗೆದ್ದು ಇದನ್ನಾಗೂ ಸ್ನಾನಕ್ಕೆ ಹೊರಟೋಗ್ತಾ ಇರ್ತೀವಿ. ಮನೆಯಲ್ಲಿದ್ದವರು ಅಪ್ಪ ಅಮ್ಮ ಆಗಿರಬಹುದು, ಇನ್ನೊಬ್ಬರಾಗಿರ್ಬಹುದು, ಸ್ನಾನಕ್ಕೆ ಹೋಗ್ಲಾ ಅಂತ ಏನಾದ್ರು ಕೇಳಿದ್ದೀರಾ ಮನೆಯಲ್ಲಿ? ಕೇಳಲ್ಲ, ಸಂಪ್ರದಾಯ ಇಲ್ಲ. ಮನೆಯಲ್ಲಿ ದೊಡ್ಡವರನ್ನ ಸ್ನಾನಕ್ಕೆ ಹೋಗೋ ಕಾಲಕ್ಕೆ ಕೇಳಬೇಕು. ಏನಂತ ಅಂದ್ರೆ, ನಾವು ದೊಡ್ಡವರು ಅಂದ್ರೆ ನಮ್ಗೆ ಹೇಗೆ ಬರುತ್ತೆ? ಅದು ಎಲ್ಲಾದ್ರೂ ತೀರ್ಥಗಳಿಗೆ ಹೋದಾಗ ಅಲ್ಲಿ ಯಾರೋ ದೊಡ್ಡ ಆಚಾರ ಇದ್ರೆ ಅವ್ರನ್ನ ಕೇಳಬೇಕಷ್ಟೇ, ಮನೆಯಾಗಿರುವಂತ ಅಪ್ಪ ಅಮ್ಮನ ಕೇಳಬೇಕು ಅಂತ ಸಂಪ್ರದಾಯ ಇರಲ್ಲ. ಅಪ್ಪ ಅಮ್ಮ ದೊಡ್ಡವರಲ್ಲ, ಅದು ಕೇಳುತ್ತಾರೆ. ಇವತ್ತಾದ್ರೂ ಕೇಳಿ, ಸ್ನಾನ ಮಾಡ್ಲಿಕ್ಕೆ ಮೊದಲು ನಮಸ್ಕಾರ ಮಾಡಿ. ಯಾಕಂದ್ರೆ ಏನು ಅಪ್ಪ ಅಮ್ಮನಿಗೆ ಮನೆಯಲ್ಲಿರುವ ಹಿರಿಯರಿಗೆ ನಮಸ್ಕಾರ ಮಾಡಿದ್ರೆ ಹೋಗೋದೇನಿಲ್ಲ, ಪಾಪ ಹೋಗುತ್ತಷ್ಟೇ, ಅವರ ಆಶೀರ್ವಾದದಿಂದ ಭಗವಂತನ ಅನುಗ್ರಹ ಬಿಡುತ್ತೆ. ಹೇಳ್ತಾ ಇದ್ದಾರೆ ವೃದ್ಧಾಜ್ಞಾಂ ಅನುಗ್ರಹ್ಯ, ಜ್ಞಾನಿಗಳ ಒಂದು ಅನುಗ್ರಹವನ್ನು ಪಡೆದು ಬೆಳಿಗ್ಗೆದ್ದು ಎಲ್ಲ ಗುರುಗಳನ್ನ ಭಗವಂತನ ಮೂರ್ತಿಗಳನ್ನ ಸ್ಮರಣೆ ಮಾಡಬೇಕಂತೆ. ನಂತರ ಇಷ್ಟೆಲ್ಲ ಆಗಿ ವಿಶೇಷವಾಗಿ ಇವತ್ತು ಪ್ರತಿಯೊಬ್ಬರೂ ಕೂಡ ಅಭ್ಯಂಗನ ಸ್ನಾನ ಮಾಡಬೇಕಂತೆ. ಈ ದಿವಸ ಬಲಿಪಾಡ್ಯದ ದಿವಸ ಅಭ್ಯಂಗನ ಸ್ನಾನ ಅತ್ಯಂತ ಅವಶ್ಯಕ. ಮಾಡದಿದ್ರೆ ಕಲಿ ಕಾದಿರ್ತಾನಂತೆ, ನಾ ಬರುತ್ತೇನೆ ಅಂತ ನಮ್ಮ ತಲೆ ಮೇಲೆ ಬಂದು ಕೂಡ್ತಾನಂತೆ. ಅದರಿಂದ ಅವನ ಓಡಿಸ್ಲಿಕ್ಕಾಗಿ ಇವತ್ತು ವಿಶೇಷವಾಗಿ ಅಭ್ಯಂಗನ ಸ್ನಾನ ಮಾಡಬೇಕು. ನಂತರ ನಿಂಬಕ ದಲಂ ಪ್ರಾಶ್ಯ, ಬೇವು ಬೆಲ್ಲವನ್ನ ಸ್ವೀಕಾರ ಮಾಡಿ ನಂತರ ಮಾಡಬೇಕಾಗಿದೆ. ಮಾಡಿದಿರೋ ಇಲ್ಲೋ? ಆಜ್ಯ ಪಾತ್ರೆ ಸ್ವಕಂ ವಕ್ತ್ರಂ ವೀಕ್ಷ್ಯ ತುಪ್ಪದ ಪಾತ್ರೆ, ಹೊಸದಾದ ಪಾತ್ರೆ ತುಪ್ಪ ಹಾಕಿ ಆ ತುಪ್ಪದಲ್ಲಿ ನಮ್ಮ ಮುಖವನ್ನು ನೋಡಿಕೋಬೇಕು. ವೀಕ್ಷ್ಯ ದರ್ಪಣೆ ಕನ್ನಡಿ ತುಪ್ಪ ಇವೆಲ್ಲ ಇಟ್ಟುಕೊಂಡು ಬೆಳಿಗ್ಗೆದ್ದು ಆ ಕನ್ನಡಿಯಲ್ಲಿ ತುಪ್ಪದಲ್ಲಿ ಮುಖವನ್ನು ನೋಡಬೇಕು. ಅದು ಗೊತ್ತು ನಮಗೆ, ಎಲ್ಲಾದರೂ ಈ ಹುಟ್ಟಿದ ಕೂಸಿಗೆ ದೋಷ ಇದ್ರೆ ಅವಾಗ ಹೇಳ್ತಾರೆ ಆ ಹುಟ್ಟಿದ ಕೂಸನ್ನ ನೀವು ಡೈರೆಕ್ಟ್ ಆಗಿ ನೋಡಬೇಡಿ, ಆ ತುಪ್ಪದಲ್ಲೇ ನೋಡಿ. ಒಟ್ಟಾರೆ ತುಪ್ಪದಲ್ಲಿ ಮುಖ ನೋಡೋದ್ರಲ್ಲಿ ತಾತ್ಪರ್ಯ ದೋಷಗಳು ಹೋಗ್ಬಿಡುತ್ತೆ ಅಂತ. ಆ ರೀತಿಯಾಗಿ ಈ ವರ್ಷದಲ್ಲಿ ನಮಗೇನಾದರೂ ಅಪಮೃತ್ಯು ಮೊದಲಾದವುದು ಬರುವುದಿದ್ದರೆ ಆ ಆಜ್ಯ ಪಾತ್ರದಲ್ಲಿ ದರ್ಪಣದಲ್ಲಿ ನಮ್ಮ ಮುಖವನ್ನ ನೋಡಿದರೆ ಹೋಗುತ್ತೆ. ಬರೀ ನಮ್ಮ ಮುಖ ನೋಡಿದ್ರೆ ಹೋಗಲ್ಲ, ನಮ್ಮ ಮುಖ ಜನಾಗೂ ನೋಡ್ತಾ ಇದೀವಿ, ಏನೋ ಹೋಗುತ್ತಾ, ಏನೂ ಹೋಗಲ್ಲ. ಅಂದ್ರೆ ನಮ್ಮ ಮುಖಕ್ಕೆ ಆಧಾರವಾದ ಭಗವದ್ ರೂಪ ನಿಂತಿದೆ, ವಿರಾಟ್ ರೂಪ. ಅವನನ್ನ ಸ್ಮರಣೆ ಮಾಡಿ ಆ ರೂಪವನ್ನು ನಾವು ಆಜ್ಯಪಾತ್ರದಲ್ಲಿ ಸ್ಮರಣೆ ಮಾಡಿ ಭಗವಂತನ ದರ್ಶನ ಮಾಡಬೇಕು. ನಂತರ ಸುಮನಸ ದೈವಜ್ಞ ಮಿತ್ರಾನ್ವಿತ, ವಿಶೇಷವಾಗಿ ಒಳ್ಳೆ ಮನಸ್ಸಿನಿಂದ ದೈವಜ್ಞರಿಂದ ಅಂದ್ರೆ ಈ ಪಂಚಾಂಗವನ್ನು ಹೇಳತಕ್ಕಂಥವರು ಮತ್ತು ಮಿತ್ರರಿಂದ ಕೂಡಿಕೊಂಡು ಪಂಚಾಂಗಂ ಶುಣಿಯಾತ್ ನೃಪ ಪ್ರಮುದಿತ ಸಂಭಾವ್ಯ ಮುಹೂರ್ತಿಕಾಂ, ಈ ಮುಹೂರ್ತವನ್ನ ಕುರಿತು ಹೇಳತಕ್ಕಂಥವರು ಮುಹೂರ್ತಿಕರು ಅಂತ ಹೇಳ್ತಾರೆ. ಅಂದರೆ ಪಂಚಾಂಗ ಶ್ರವಣ ಮಾಡಿಸ್ತಕ್ಕಂಥವ್ರು ಅವರನ್ನ ಸಂಭಾವನೆ ಮಾಡಿ ನಂತರ ಸಂತೋಷವಾಗಿ ಕೇಳಬೇಕಂತೆ ಹೇಳ್ತಾ ಇದ್ದಾರೆ. ಇಲ್ಲಿ ಅಬ್ದಾದವು ಈ ವರ್ಷದ ಆದಿಯಲ್ಲಿ ಮಿತ್ರ ಸಂಯುಕ್ತ ಮಂಗಳ ಸ್ನಾನಮಾಚರೇತ್, ಮಂಗಳ ಸ್ನಾನವನ್ನು ಬೆಳಿಗ್ಗೆ ಮಾಡಿದ್ದೀರಾ. ವಸ್ತ್ರೈಹಿ ಆಭರಣೈಹಿ ದೇಹಂ ಅಲಂಕೃತ್ಯ ತತಶುಚಿಹಿ, ವಿಶೇಷವಾಗಿ ತಾವು ವಸ್ತ್ರ ಆಭರಣಾದಿಗಳಿಂದ ಅಲಂಕಾರ ಮಾಡಿಕೊಂಡು, ಯಾಕೆ ಅಂತ ಹೇಳಿದ್ರೆ ನಮಗೇ ಇಲ್ಲ ಅಂತ, ಭಗವಂತನಿಗಿದು ನಮ್ಮ ದೇಹದ ಸುತ್ತ ಇರತಕ್ಕಂತಹ ಭಗವದ್ ರೂಪಕ್ಕೆ ಪೂಜಾ ಅಂತ ತಿಳಿದುಕೊಂಡು ಭಗವಂತನ ಪೂಜೆ ಮಾಡಬೇಕು. ನಂತರ ದೇವದ್ವಿಜಾನ್ ಸಮಭ್ಯರ್ಚ, ಭಗವಂತನನ್ನ ಬ್ರಾಹ್ಮಣರನ್ನ ಅರ್ಚನೆ ಮಾಡಿ ಪ್ರಗ್ರಹ್ಯ ಬ್ರಾಹ್ಮಣಾಶಿಷ, ಬ್ರಾಹ್ಮಣರ ಆಶೀರ್ವಾದವನ್ನು ಸ್ವೀಕಾರ ಮಾಡಿ ಭಕ್ಷಯಿತ್ವ ನಿಂಬ ಪತ್ರಂ ಶುಣಿಯಾತ್ ವರ್ಷಜಂ ಫಲಂ, ಈ ವರ್ಷದ ಫಲವನ್ನ ಕೇಳಬೇಕು ಅಂತ ಕೊಡ್ತಾರೆ. ಅದನ್ನು ಹೇಳ್ತಾರೆ. ಇಲ್ಲ ನಾವು ಈ ಆಜ್ಯ ಅಂದ್ರೆ ವಿಶೇಷವಾಗಿರತಕ್ಕಂಥ ಅಭ್ಯಂಗ ಸ್ನಾನ ಮಾಡಲ್ಲ ಅಂದ್ರೆ ಹೇಳ್ತಾರೆ, ವತ್ಸರಾದೌ ವಸಂತಾದೌ ಬಲಿರಾಜ್ಯೇ ತಥೈವ ಚ ತೈಲ ಸ್ನಾನ ಮಕುರ್ವಾಣ ನರಕಂ ಪ್ರತಿಪದ್ಧತೆ. ನರಕವೇ ಹೊಂದುತ್ತಾರೆ ಯಾವಾಗ ಬಲಿಪಾಡ್ಯ ದಿನ, ಈ ದಿನ ವಿಶೇಷವಾಗಿ. ಹಾಗೆ ಯಾವ ದಿವಸ? ನರಕ ಚತುರ್ದಶಿ ದಿವಸ. ಇನ್ನ ತೈಲೇ ಲಕ್ಷ್ಮೀ ಜಲೇ ಗಂಗಾ ವತ್ಸರಾದಿ ತಿಥೌ ಶುಭೆ ಅಲಕ್ಷ್ಮೀ ಪರಿಹಾರಾರ್ಥಂ ಮಂಗಲ ಸ್ನಾನ ಆಚರೇ. ನಮ್ಮಲ್ಲಿ ಅಲಕ್ಷ್ಮಿ ಅಂದರೆ ಭಗವಂತನ ವಿರುದ್ಧವಾದ ಮನಸ್ಸು ಕೊಡುವಂಥವಳೆ ಅಲಕ್ಷ್ಮಿ. ಅಂಥ ಅಲಕ್ಷ್ಮಿಯನ್ನು ಪರಿಹಾರ ಮಾಡಲಿಕ್ಕಾಗಿ ತೈಲದಲ್ಲಿ ಲಕ್ಷ್ಮಿ, ಜಲದಲ್ಲಿ ಗಂಗಾ, ವತ್ಸರಾದಿ ತಿಥಿಗಳಲ್ಲಿ ಭಗವದ್ ರೂಪಗಳನ್ನ ಎಲ್ಲ ಸ್ಮರಣೆ ಮಾಡಿ ಮಂಗಳ ಸ್ನಾನ ಮಾಡಬೇಕು. ಇನ್ನ ಅದು ಕೂಡ ಹೇಳ್ತಾ ಇದ್ದಾರೆ, ತೈಲಾಭ್ಯಂಗ ಸ್ನಾನ ಮಾಡೋ ಕೃತ್ವ, ತೈಲಾಭ್ಯಂಗ ಸ್ನಾನ ಮಾಡಿಕೊಂಡು ಪೀಯೂಷೋತ್ಥಂ ಪಾರಿಭದ್ರಸ್ಯ ಪತ್ರಂ ಭಕ್ಷೇತ್ ಸೌಖ್ಯಂ ಆನದಂ ವ್ಯಾಧಿನಾಶಂ ದೀರ್ಘಾಯುಷ್ಯಂ ಲಭತೆ ವರ್ಷ ಮೂಲೆ. ನಿಂಬಕ ದಳ, ಈ ಬೇವಿನ ದಳವನ್ನು ಪ್ರಾಶನ ಮಾಡಬೇಕಂತೆ, ದಳವನ್ನು ಪ್ರಾಶನ ಮಾಡಬೇಕು. ಶತಾಯುರ್ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ ವಿಶೇಷವಾಗಿ ತಾವು ಕೇಳಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಪಂಚಾಂಗ ಶ್ರವಣ ಮಾಡಬೇಕು ಅಂತ ಕೇಳ್ತಾರಲ್ಲ, ಪಂಚಾಂಗ ಶ್ರವಣ ಮಾಡಿದರೆ ಏನು ಫಲ ಬರುತ್ತೆ ಅದನ್ನು ತಿಳಿಸಿಕೊಡ್ತಾರೆ. ಯಶೃಣೋತಿ ಮಧುಶುಕ್ಲ ಪಕ್ಷಕ್ಕೆ ವರ್ಷನಾಥ ಸಚಿವಾಧಿಕಂ ಫಲಂ ಪ್ರಾಪ್ನುಯಾ ದುರಿತ ಮುಕ್ತ ವಿಗ್ರಹಂ ಚ ಆಯುರರ್ಥ ಮಧುರಂ ಯಶಸ್ಸುಖಂ. ಈ ಮಧುಮಾಸದ ಶುಕ್ಲಪಕ್ಷ ಪ್ರತಿಪತ್ತಿ ದಿವಸದಲ್ಲಿ ಯಾರಾದರೆ ಈ ವರ್ಷಕ್ಕೆ ಯಾರು ರಾಜ, ಯಾರು ಮಂತ್ರಿ, ಯಾರು ಸೇನಾಧಿಪತಿ ಇವೆಲ್ಲವನ್ನ ಯಾರು ಕೇಳುತ್ತಾರೋ ಅವರಿಗೇನಾಗುತ್ತೆ ಅಂತ ಹೇಳ್ತಾರೆ, ದುರಿತಗಳೆಲ್ಲ ಹೋಗಿಬಿಡುತ್ತೆ, ಒಳ್ಳೆ ಆಯುಷ್ಯ ಬರುತ್ತೆ, ಅವರಿಗೆ ಬೇಕಾಗಿದ್ದೆಲ್ಲ ಬರುತ್ತೆ, ಚೆನ್ನಾಗಿರ್ತಾರೆ. ಶುತ್ವ ರಾಜಫಲಂ ಭವಂತಿ ಸುಖಿನಃ. ರಾಜ ಯಾರು ಅಂತ ತಿಳ್ಕೊಂಡ್ರೆ ಅವರಿಗೆ ಒಳ್ಳೆ ಸುಖಿಗಳಾಗ್ತಾರೆ, ನ್ಯಾಚುರಲ್ ಅಲ್ವಾ? ಇವಾಗ ಪಿಎಂ ಸಿಎಂ ಯಾರೋ ಇರ್ತಾರೆ, ಅವರೆಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲ ಇರ್ತಾರೆ, ಎಲ್ಲ ತಮ್ಮ ಕೆಲಸ ಆಗ್ಬೇಕು. ಕೆಲಸ ಆಗ್ಬೇಕಾದ್ರೆ ಯಾರ್ಯಾರು ಏನೇನು ಅಂತ ತಿಳ್ಕೊಂಡು ಅವರ ಕುರಿತು ಹೋದಾಗ ಕೆಲಸ ಆಗೋದಷ್ಟು, ಯಾರು ಏನು ಅಂತ ಗೊತ್ತಿರೋದು ಸುಮ್ಮನೆ ಒಟ್ರಾಸಿ ಹೋಗಿ ಕೂತ್ಕೊಂಡ್ರೆ ಏನು ಕೆಲಸ ಆಗಲ್ಲ, ಫೈಲ್ ಮೂವ್ ಆಗುದಿಲ್ಲ, ಹಾಗೆ ಕೂತಿರುತ್ತೆ ಅಲ್ವಾ? ಈ ವರ್ಷ ನಮಗೆ ಚೆನ್ನಾಗಿ ಭಗವಂತನ ಸಾಧನೆ ಆಗಬೇಕಾದರೆ ಈ ವರ್ಷಕ್ಕೆ ನಾಯಕರಾಗಿ ಭಗವಂತ ಯಾರ್ಯಾರನ್ನ ಇಟ್ಟಿದ್ದಾನೋ ಅವರನ್ನು ಸ್ಮರಣೆ ಮಾಡಬೇಕಲ್ಲ. ಅವರನ್ನೇ ಮಾಡದಿದ್ರೆ ಭಗವಂತ ಡೈರೆಕ್ಟ್ ಆಗಿ ನಮಗೇನು ಫಲ ಕೊಡಲ್ಲ, ಅವರ ಮೂಲಕವಾಗಿಯೇ ಕೊಡುತ್ತಾನೆ. ಅದರಿಂದ ಇದೇನು ಕಾಟಾಚಾರಕ್ಕೆ ಶ್ರವಣ ಮಾಡುವುದಲ್ಲ, ಇಡೀ ವರ್ಷ ಸ್ಮರಣೆ ಮಾಡಬೇಕಂತೆ. ಯಾರನ್ನ ರಾಜ, ಮಂತ್ರಿ, ಸೇನಾಧಿಪತಿ ಎಂದು ಯಾರ್ಯಾರು ಇದ್ದಾರೆ ಆಯಾ ದೇವತೆಗಳನ್ನ ನಿತ್ಯ ಸ್ಮರಣೆ ಮಾಡುತ್ತಾ ಭಗವದ್ ರೂಪ ಅಲ್ಲಿ ನಿಂತಿದೆ. ಏನ್ ಹೇಗೆ ನಿಂತಿದೆ ಅಂತ ಹೇಳಿದರೆ, ಯಾರ್ಯಾರು ಸ್ಮರಣೆ ಮಾಡುತ್ತಾರೋ ಅವರ ದುರಿತಗಳ ಪರಿಹಾರ ಮಾಡತಕ್ಕಂತಹ ಕರುಣೆಯಿಂದ ನೋಡುವಂತಹ ಭಗವದ್ ರೂಪ ಅವರಲ್ಲಿ ನಿಂತಿದೆ, ಅವರ ಕುರಿತು ಚೆನ್ನಾಗಿ ಕೇಳಬೇಕು. ರಾಜ ಫಲವನ್ನ ಕೇಳಿದರೆ ಸುಖಿಗಳಾಗ್ತಾರೆ. ಶುತ್ವ ಫಲಂ ಮಂತ್ರಿಣ ಬುದ್ಧುತ್ಸಾಹ ಸುಕೀರ್ತಯ, ವಿಶೇಷವಾಗಿರತಕ್ಕಂಥ ಬುದ್ಧಿ ಉತ್ಸಾಹ ಬರುತ್ತಂತೆ ಮಂತ್ರಿಯ ಫಲ ಕೇಳಿದರೆ. ಅಷ್ಟೇ ಅಲ್ಲ, ಉತ್ಸಾಹ ಬರುತ್ತೆ, ಸುಕೀರ್ತಿ ಬರುತ್ತೆ. ಇನ್ನ ಭಟಪದೇ ಸಸ್ಯಾಧಿನಾಥಸ್ಯ ಚ ಶುತ್ವ ಅರ್ಘೇಶ ಫಲಂ ರಸಾದಿವ ಫಲಂ ಧಾನ್ಯಾಧಿನಾಥಸ್ಯ ಚ, ಇವೆಲ್ಲವನ್ನ ಕೇಳಿದರೆ ಐಶ್ವರ್ಯವಂತಸ್ಸದ, ಯಾವಾಗೂ ಐಶ್ವರ್ಯವಂತರಾಗ್ತಾರೆ ಜನರೆಲ್ಲರೂ. ಹೇಳ್ತಾರೆ ಆಯುರ್ವೃದ್ಧಿ ಉತ್ತರ ಪೌತ್ರಾಭಿವೃದ್ಧಿ ನಿತ್ಯಾರೋಗ್ಯಂ ಸಂಪದಂ ಚ ಅನಪಾಯ, ಸಂಪತ್ತು ಎಂದು ಹಾಳಾಗದೇ ಇರುವ ಸಂಪತ್ತು ನಮಗೆ ಬರುತ್ತೆ. ಇನ್ನ ಹೇಳ್ತಾ ಇದ್ದಾರೆ ಅಚ್ಛಿನ್ನಾಂ ಉತ್ಸವಾನಾಂ ಅವಾಕ್ತಿಂ ಯಚ್ಛಂತ್ಯಂತೆ ವತ್ಸರಾಧೀಶ ಮುಖ್ಯಾಹ. ಯಾರಾದರೆ ಚೆನ್ನಾಗಿ ಆಯಾ ಅಧಿಪತಿಗಳನ್ನು ಕುರಿತು ಕೇಳಿ ಅವರ ಅಂತರ್ಯಾಮಿ ಭಗವಂತನ ಚಿಂತನೆ ಮಾಡುತ್ತಾ, ಇವರೆಲ್ಲ ಮಹಾನುಭಾವರು, ಶ್ರೀಹರಿ ಬಿಟ್ಟರೆ ಇನ್ನೇನು ಬೇಡ ಅಂತ ಕೂತಿರುವ ಏಕಾಂತ ಭಕ್ತರು, ಇವರೆಲ್ಲರೂ ಮಹಾನುಭಾವರು, ಕೇವಲ ಭಗವಂತನ ಸೇವಾ ಅಂತ ಬಂದಿದ್ದಾರೆ. ಈ ವರ್ಷಕ್ಕೆ ನಾಯಕರಾಗಿ ನಿಂತಿದ್ದಾರೆ, ನಮ್ಮ ನಮ್ಮ ಕರ್ಮಾನುಸಾರವಾಗಿ ನಮಗೆ ಫಲಗಳನ್ನು ಕೊಡತಾ ಇದ್ದಾರೆ. ಮತ್ತ್ಯಾಕೆ ಪೂಜೆ ಮಾಡಬೇಕು, ಹೇಗೂ ನಮ್ಮ ಕರ್ಮಾನುಸಾರ ಬಂದೇ ಬರುತ್ತಲ್ಲ ಅಂದ್ರೆ ಹೇಳಿದ್ವಲ್ಲ, ನಮ್ಮ ನಮ್ಮ ಕರ್ಮಾನುಸಾರ ಫಲಗಳು ಬರುವಾಗ ದೇವರ ಸ್ಮರಣೆಯೇ ಪ್ರಧಾನವಾಗಿ ಬಂದಿರುವ ನಮ್ಮ ಕೆಲಸ ನಿಲ್ಲದೆ ಏನೇ ಬರಲಿ ಏನೇ ಆಗಲಿ ಶ್ರೀಹರಿಯ ಸ್ಮರಣೆ ಸತತ ಆಗುವಂತೆ ಇವರು ನೋಡುತ್ತಾರೆ. ಅಲ್ಲಿ ನೋಡಿ, ಯದ್ಯಪಿ ನಮಗೆ ನಮ್ಮ ಪುಣ್ಯ ನಮ್ಮ ಪಾಪ ಕೂತಿದೆ, ಸುಖ ದುಃಖಗಳು ಬರಲಿಕ್ಕೆ ಬೇಕಾದ ಬ್ಯಾಲೆನ್ಸ್ ಕೂತಿದೆ, ಆದರೆ ದೇವರ ಸ್ಮರಣೆ ಸತತ ಬರಲಿಕ್ಕೆ ಬೇಕಾದ ಬ್ಯಾಲೆನ್ಸ್ ಇಲ್ಲ. ಇಲ್ಲದನ್ನ ಅವರು ಕರುಣೆಯಿಂದ ತುಂಬುತ್ತಾರೆ, ಕರುಣೆಯಿಂದ ತುಂಬುವುದು ವಿಶೇಷ ಇಲ್ಲ, ಅದಕ್ಕೆ ಅವ್ರನ್ನ ಸ್ಮರಣೆ ಮಾಡಬೇಕು. ಇನ್ನು ಅದಕ್ಕೆ ಹೇಳ್ತಾರೆ ಅಚ್ಛಿನ್ನಾನಾಂ ಉತ್ಸವಾನಾಂ ಅವಾಕ್ತಿ. ಉತ್ಸವ ಅಂದ್ರೆ ಏನು ಅಂದ್ರೆ ಸತತ ದೇವರ ಸ್ಮರಣೆಯೇ ಉತ್ಸವ, ಅದಕ್ಕಿಂತ ಉತ್ಸವ ಇನ್ನೊಂದಿಲ್ಲ. ಷೋಡಶಿ ಚತುರ್ದಶಿ ಎಲ್ಲ ಶುರು ಆದ ಮೇಲೆ, ಆ ಚಿಂತನೆಯು ಶುರು ಆದ ಮೇಲೆ ಅನುಭವಕ್ಕೆ ಬಂದಿರುತ್ತಲ್ಲ ದೇವರ ಸ್ಮರಣೆ ಸದಾ ಆದಷ್ಟು ಬರ್ತಾ ಇದ್ರೆ ಬರುವ ಆನಂದ ಒಂದು ದಿವಸ ಬಿಟ್ಟರೆ ಏನೋ ಕಳ್ಕೊಂಡಂತೆ ಆಗ್ತಾ ಇರುತ್ತೆ. ಹೌದೋ ಅಲ್ವೋ? ಅಂತಹದ್ದು ಸದಾ ಭಗವಂತನ ಸ್ಮರಣೆ ಬರಬೇಕಾದ ಇವರ ವಿಶೇಷ ಸ್ಮರಣೆ ಮಾಡಬೇಕು. ಇನ್ನ ನಿತ್ಯವೂ ನಾವು ಹೇಳ್ತಾ ಇರ್ತೀವಿ, ಇದೇ ಚಷೇ ಮಾತ್ನೋತಿ ವಾರಾದ ಆಯುಷ್ಯ ಬರ್ತಾರ, ಅರ್ಥ ಗೊತ್ತಿಲ್ಲ ತರ ಹೇಳ್ತಾ ಇರ್ತೀವಿ. ಅಂದ್ರೆ ನಿತ್ಯವೂ ಕೂಡ ತಿಥಿ ವಾರ ನಕ್ಷತ್ರ ಯೋಗ ಕರಣ ಎಲ್ಲವನ್ನೂ ಹೇಳಿದರೆ ಹೇಗೆ ಹೇಳಬೇಕು? ಬರೇ ತಿಥಿ ಅಂತ ಹೇಳಿದ್ರೆ ಬರಲ್ಲ. ತಿಥಿಯಲ್ಲಿ ತಿಥಿ ನಾಮಕ ಭಗವಂತ, ವಾರದಲ್ಲಿ ವಾರ ನಾಮಕ ಭಗವಂತ, ಹಾಗೆ ನಕ್ಷತ್ರದಲ್ಲಿ ನಕ್ಷತ್ರ ನಾಮಕ ಭಗವಂತ. ಹೌದಾ? ನವಿದ್ಯತೆ ಕ್ಷತ್ರಂ ಪಾಲಕ ಯಶೈತೆ ನಕ್ಷತ್ರ ನಾಮ ಭಗವಂತ, ಅಂಥ ಭಗವಂತನನ್ನ ಯೋಗ, ಯೋಗ ನಾಮಕ ಉಪಾಯ ಅಂದ್ರೆ ತನ್ನನ್ನು ಪಡೆಯುವ ಉಪಾಯವನ್ನು ಸೂಚಿಸುವ ಯೋಗ. ಹಾಗೆ ಕರ್ಣ, ಕರ್ಣ ನಾಮಕ ಭಗವಂತನ ಚಿಂತನೆ ಮಾಡಿದರೆ ಎಲ್ಲಾ ಕರ್ಣಗಳು ಭಗವಂತನ ಕಡೆಯೇ ಹೊರಡುತ್ತೆ. ಈ ರೀತಿಯಾಗಿ ಪಂಚಾಂಗಂ ಫಲಮುತ್ತಮಂ, ಪಂಚಾಂಗ ಫಲ ವಿಶೇಷವಾಗಿದೆ, ಅದನ್ನು ಶ್ರವಣ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಸರಿ, ಮುಂದಕ್ಕೆ ಬಂದರೆ ಯಾರು ಯಾರು ಏನೇನಾಗಿದ್ದಾರೆ ಇಲ್ಲಿ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಮನ್ಮಥ ನಾಮ ಒಟ್ಟಾರೆ ಈ ವರ್ಷ ಹೇಗಿರುತ್ತೆ ಹೇಳಿ ಆಚಾರ್ಯ, ಅದೊಂದು ಹೇಳ್ಬಿಡಿ ಸಾಕು, ಏನ್ ಬೇಕಾಗಿಲ್ಲ. ಕೆಲವರಿಗೆ ಇಡೀ ಮ್ಯಾಚ್ ನೋಡೋ ಪೇಷನ್ಸ್ ಇರಲ್ಲ, ತುಂಬ ಸ್ಕೋರ್ ಎಷ್ಟು, ಇಡೀ ಈ ವರ್ಷ ಹೇಗಿರುತ್ತೆ ಹೇಳ್ಬಿಡಿ ಸಾಕು. ಹೊಟ್ಟೆ ಇನ್ ಹೇಳ್ತಾರೆ, ಆರೋಗ್ಯಂತ ಸದಾದೇವಿ. ಈ ವರ್ಷ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರುತ್ತಂತೆ. ಯಾರ್ಯಾರು ಆರೋಗ್ಯ ಇಲ್ಲ ಅವರೆಲ್ಲರೂ ಚೆನ್ನಾಗಿರುತ್ತಾರೆ, ಎಲ್ಲರೂ ಕೂಡ. ಆರೋಗ್ಯಂತ ಸದಾದೇವಿ ಇನ್ ಹೇಳ್ತಾರೆ, ದಾಹ ಜ್ವರ ಸಮನ್ವಿತಂ. ಚೂರು ವಿತ್ ಮೈನಸ್ ಓನ್ಲಿ ಪ್ಲಸ್ ಬರ್ತಾ ಇದೆ. ಏನದು ದಾಹ ಅಂದ್ರೆ ಒಳಗು ಹೊರಗು ತಾಪಗಳು ಜಾಸ್ತಿ ಇರುತ್ತೆ, ಜ್ವರವೂ ಬರುತ್ತೆ. ಅಭಿಭೂತಂ ಜಗತ್ ಸರ್ವಂ ಮನ್ಮಥೆ ಸುರಸುಂದರಿ. ಈ ಜಗತ್ ವಿಶೇಷವಾಗಿ ಆರೋಗ್ಯ ಸಮೃದ್ಧಿ ಆಗಿರೋದ್ರಿಂದ ಸುಖವನ್ನು ಅನುಭವಿಸ್ತಾರೆ. ಚೂರು ಮೈನಸ್ ಇರುತ್ತೆ, ಇಲ್ಲ ಅಂದಿಲ್ಲ. ಆದರೆ ಅಲ್ಲ, ಪ್ರತಿ ವರ್ಷ ಇಷ್ಟೇ ಅಲ್ಲ, ಇಲ್ಲ ಈ ಸಲ ಆರೋಗ್ಯ ಜಾಸ್ತಿ ಇರುತ್ತೆ. ಅಂದ್ರೆ ಯಾರನ್ನಾದ್ರೂ ನಾವು ಸ್ವಲ್ಪ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ಅರ್ಥ ಏನು? ಚೂರು ಚೆನ್ನಾಗಿಲ್ಲ ಅಂಬುದು ಕಾಮನ್ ಫ್ಯಾಕ್ಟರ್ ಇದ್ದೇ ಇರುತ್ತೆ, ಪರವಾಗಿಲ್ಲ ಅಂತ ಅರ್ಥ. ಚೆನ್ನಾಗಿದ್ದೀವಿ ಅಂದ್ರೆ ಏನ್ರಿ, ಐ ರೋಗ ಏರಿತಿಲ್ವಾ ಅಂದ್ರೆ ಚೂರು ಇದೆ, ಅಷ್ಟು ತೊಂದರೆ ಕೊಡತಾ ಇಲ್ಲ ಅಂತ, ಚೆನ್ನಾಗಿದ್ದೀವಿ ಎಂಬುದರ ಲಕ್ಷಣ ಅದು. ಅದೇ ತಾನೆ, ಆದ್ರೆ ಆರೋಗ್ಯ ಜಾಸ್ತಿ ಇರುತ್ತೆ, ಅನಾರೋಗ್ಯ ಕಡಿಮೆ ಆಗುತ್ತೆ. ಇನ್ನ ರಾಜ ಯಾರಯ್ಯ ಅಂತ ಹೇಳ್ತಾರೆ, ಶನೇಶ್ಚರ ಹೇಳ್ತಾರೆ. ಶನೇಶ್ಚರ ರಾಜ್ಯಕೃತೆ ಸಹೃಜ್ಜರಂ ಪ್ರಭೂತ ರೋಗೈ ಪರಿಪಿಡ್ಯತೆ ಜನಾ. ಕೃಷ್ಣಾನಿ ಧಾನ್ಯಾನಿ ಫಲಂತಿ ಭೂಮವು ಚಂಡಾಲ ಮುಖ್ಯಾ ಸುಖಿನೋ ಭವಂತಿ. ಇಲ್ಲಿ ಹೇಳ್ತಾರೆ, ಶನೇಶ್ವರ ರಾಜ ಆದ್ದರಿಂದ ಮಳೆ ಸ್ವಲ್ಪ ಚೂರು 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 ಬೀಳುತ್ತಂತೆ, ಹೆಚ್ಚಿಗೆ ಬೀಳಲ್ಲ. ಮಳೆ ಕಡಿಮೆ ಬೀಳೋದ್ರಿಂದ ನೀರು ಕಡಿಮೆ ಇರುತ್ತೆ, ಪವರ್ ಕಟ್ ಜಾಸ್ತಿ ಇರುತ್ತೆ, ಅದರಿಂದ ಏನಾಗುತ್ತೆ, ರೋಗಗಳು ಸ್ವಲ್ಪ ಬರುತ್ತೆ. ಅಷ್ಟೇ ಅಲ್ಲ, ಕಪ್ಪು ಧಾನ್ಯಗಳು ಚೆನ್ನಾಗಿ ಫಲಿಸುತ್ತೆ. ಪ್ರಧಾನವಾಗಿ ಚಂಡಾಲರೇ ಮೊದಲಾದಂತಹ ಎಲ್ಲ ಜನರು ಸುಖದಿಂದ ಇರ್ತಾರೆ, ಅವರಿಗೆ ಸ್ವಲ್ಪ ಪ್ರಯಾರಿಟಿ ಜಾಸ್ತಿ ಬರುತ್ತೆ. ಅಂದ್ರೆ ಅವರೇ ಇರ್ತಾರೆ ಅಂದ್ರೆ ಶನೇಶ್ವರ ಅಂದುಕೊಳ್ಳಿ ಸ್ವಲ್ಪ ಓಡುತ್ತಾರೆ ನಮ್ಮವರು. ಶನೇಶ್ವರ ಅಂದ್ರೆ ಹೆದರಿಕೆ, ಶನೇಶ್ವರ ಅಂದ್ರೆ ಓಡುತ್ತಾರೆ. ಅದಕ್ಕೆ ಓಡಿ ಹೋಗಿ ದೇವರ ಗುಡಿ ಮುಂದೆ ಅಷ್ಟು ಜನ ಇರಲ್ಲ,
ಶನೇಶ್ವರನ ಗುಡಿ ಮುಂದೆ ಕಂಪಲ್ಸರಿ ಅಡ್ಡ ಬಿದ್ದಿರ್ತಾರೆ, ಎಲ್ಲಿ ಕಾಟ ಕೊಡದಾಗಿದ್ರೆ ಸಾಕಪ್ಪ ಅಂತ ಹೋಗ್ತಾ ಇರ್ತಾರೆ. ಆದರೆ ಅವರಷ್ಟು ಭಗವಂತನ ಚಿಂತನೆ ಮಾಡತಕ್ಕಂಥ, ನಮಗೆ ಅನುಗ್ರಹ ಮಾಡುವಂತವರು, ನಮಗೆ ಸಖರಾದವರು ಇಲ್ಲ. ಯಾಕಂದ್ರೆ ಇಮ್ಮಿಡಿಯೇಟ್ ಸ್ಟೆಪ್ ಅವರೇ ಪುಷ್ಕರ ನಮ್ಮೊಳಗೆ. ಪುಷ್ಕರ ನಂತರ ಇಮ್ಮಿಡಿಯೇಟ್ ಬಾಸ್ ನಮಗೆ ಶನೇಶ್ವರ. ಅವರನ್ನು ನಾವು ಸ್ಮರಣೆ ಮಾಡಿದರೆ ಅಪೂರ್ವ ಅದೇ ನೋಡಿ, ಪಂಚಾಂಗ ಜ್ಯೋತಿಷ್ಯ ಗೊತ್ತಿದ್ದವರನ್ನ ಕೇಳಿ ಯಾರನ್ನಾದರೂ ಶನೇಶ್ವರನ ಕಾಲ ಸಾಡೆ ಸಾತಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಅದು ಇಡೀ ಶನೇಶ್ವರನ ಕಾಲ ಎಲ್ಲ ನಮಗೆ ಕಾಟ ಕೊಡಲ್ಲ, ಅರ್ಧ ಮೇಲಕ್ಕೆ ಬಿಸುತ್ತೆ, ಅರ್ಧ ಕೆಳಗಾಕುತ್ತೆ. ಶನೇಶ್ವರನ ಕಾಲದಲ್ಲಿ ಮೇಲಕ್ಕೆ ಬರುವಷ್ಟು ಇನ್ಯಾರ ಕಾಲದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಟಾಪ್ ಪಿಚ್ ಕರ್ಕೊಂಡು ಹೋಗ್ತಾನೆ ಶನೇಶ್ವರ. ಹಾಗೆ ಪ್ರಾರಬ್ಧ ಕರ್ಮ ಕೂತಿದ್ರೆ ಅಷ್ಟೂ ಕಳಕ್ಕೆ ಕರ್ಕೊಂಡು ಬರುತ್ತಾನೆ, ಅದು ಆಗುತ್ತೆ ಇಲ್ಲ ಅಂತ ಹೇಳಿಲ್ಲ. ಆದರೆ ಶನೇಶ್ವರನ ಪ್ರಾರ್ಥನೆ ಮಾಡಿದರೆ ವಿಶೇಷವಾಗಿರತಕ್ಕಂಥ ಸುಖ, ಭಗವಂತನ ಚಿಂತನಾ ಸುಖ, ಇಲ್ಲಿ ಆರೋಗ್ಯ ಸುಖವೂ ಬರುತ್ತೆ. ಇನ್ನ ಮಂತ್ರಿ ಯಾರಯ್ಯ ಅಂದ್ರೆ ಮಂಗಳ ಅಂತ ಹೇಳ್ತಾ ಇದ್ದಾರೆ. ಮಂಗಳ ಅಂದ್ರೆ ಕುಜ. ಖಂಡ ವೃಷ್ಟಿಸ್ತು ಸಸ್ಯಾನಾಂ ಧಾನ್ಯಾನಾಂ ಚ ಮಹಾರ್ಘತ ಕ್ರೀಡಂತಿ ತಸ್ಕರಾಸ್ತತ್ರ ಯತ್ರ ಮಂತ್ರಿ ಧರಾಸುತಃ. ಮಂತ್ರಿ ಕುಜ ಆದ್ದರಿಂದ ಮಳೆ ಚೂರು ಚೂರು ಬೀಳುತ್ತೆ, ಇನ್ನ ಧಾನ್ಯಗಳು ಸ್ವಲ್ಪ ಬೆಲೆ ಜಾಸ್ತಿ ಆಗುತ್ತೆ. ಮಂತ್ರಿ ಮಂಗಳ ಆದ್ದರಿಂದ ಕೆಲವರಿಗೆ ಒಳ್ಳೆ ಸುಗ್ಗಿಕಾರ, ಯಾರು ಕಳ್ಳರಿಗೆ ಅಂತ. ಕ್ರೀಡಂತೆ ತಸ್ಕರಾಹ, ಈ ತಸ್ಕರಾಚಾರರೆಲ್ಲರಿಗೂ ತುಂಬಾ ವಿಶೇಷವಾಗಿ. ನಂತರ ಸೇನಾಧಿಪತಿ ಯಾರು ಅಂದ್ರೆ ಹೇಳ್ತಾ ಇದ್ದಾರೆ ಮಂಗಳ ಅಂತ ಹೇಳ್ತಾ ಇದ್ದಾರೆ. ಅತ್ಯಂತ ಪೀಡಾ ಬಹುಸಸ್ಯ ನಾಶ, ಅತ್ಯಂತ ಪೀಡಾ ಇರುತ್ತೆ. ಅಲ್ಲ ಇದು ಒಂದು ಕಡೆ ಚೆನ್ನಾಗಿರುತ್ತೆ ಅಂತಾರೆ, ಒಂದು ಕಡೆ ಚೆನ್ನಾಗಿರಲ್ಲ ಅಂತಾರೆ. ಏನ್ ತಗೋಬೇಕು ಅಂದ್ರೆ ಇಡೀ ವರ್ಷ ಚೆನ್ನಾಗಿರ್ತೀರಿ ಅಂತ ಎಲ್ಲೂ ಹೇಳಿಲ್ಲ. ಚೆನ್ನಾಗಿರ್ತೀರ, ಟೋಟಲಿ ಚೆನ್ನಾಗಿರ್ತೀರ, ಮಧ್ಯೆ ಮಧ್ಯೆ ಈ ಫ್ಲಕ್ಚುಯೇಷನ್ಸ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಸ್ಯನಾಶ ಆಗುತ್ತೆ. ನಂತರ ಲೋಕಾಹ ಸಮಸ್ತಾಹ ಜ್ವಲಿತಾಹ ಭವಂತಿ, ಯಾವಾಗಲೂ ತಾಪ ಜಾಸ್ತಿ ಇರುತ್ತೆ. ಅತ್ಯಂತ ಯುದ್ಧಂ ಧರಣೀಶ್ವರಾಣ ಇದ್ದದ್ದೆ, ಇವರೆಲ್ಲ ಜಗಳ ಆಡ್ತಾ ಇರ್ತಾರೆ. ಯಾರು ಈ ರಾಜರ ರಾಜರಿಗೂ ಯುದ್ಧ ಪಾರಣ ಮಾಡತಕ್ಕಂಥವರಿಗೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ ಪೂರ್ವ ಸಸ್ಯ ಅಧಿಪತಿ, ಮುಂಗಾರು ಹಿಂಗಾರು ಅಂತ ಮಳೆಗಳು ಬರುತ್ತಲ್ಲ, ಮುಂಗಾರು ಬೆಳೆ ಹಿಂಗಾರು ಬೆಳೆ ಅಂತ. ಪೂರ್ವ ಸಸ್ಯಾಧಿಪತಿ ಯಾರು? ಶುಕ್ರ ಅಂತ ಹೇಳ್ತಾರೆ ಶುಕ್ರಾಚಾರ್ಯರು. ನೀರೋಗಂ ಚ ಜಗತ್ಸರ್ವಂ ಭಯಮುಕ್ತಂ ತಥೈವ ಚ ಪಚ್ಯಂತಿ ಸರ್ವಧಾನ್ಯಾನಿ ಯತ್ರ ಸಸ್ಯಾಧಿಪೇ ಭೃಗುಹು. ಇಲ್ಲ ಹೇಳ್ತಾ ಇದ್ದಾರೆ ಶುಕ್ರಾಚಾರ್ಯರು ಬಂದದ್ದರಿಂದ ರೋಗವಿಲ್ಲದೆ ಆಗಿಬಿಡುತ್ತೆ ಜಗವೆಲ್ಲ, ರೋಗವಿಲ್ಲದೆ ಆಗುತ್ತೆ, ಎಲ್ಲಾ ಧಾನ್ಯಗಳು ಚೆನ್ನಾಗಿ ಬೆಳೆಯುತ್ತೆ. ಅಷ್ಟೇ ಅಲ್ಲದೆ ವಿಶೇಷವಾಗಿರತಕ್ಕಂಥದ್ದು ಏನಯ್ಯ ಅಂತ ಹೇಳಿದರೆ ಪಚ್ಯಂತೆ ಸರ್ವಧಾನ್ಯಾನಿ, ಭಯಮುಕ್ತರಾಗಿರ್ತಾರೆ, ಸಂತೋಷವಾಗಿರ್ತಾರೆ. ಯಾಕೆ? ಶುಕ್ರಾಚಾರ್ಯರನ್ನ ಯಾರು ಸ್ಮರಣೆ ಮಾಡಿದರೆ. ನಂತರ ಹಿಂಗಾರು ಮಳೆಯ ಅಧಿಪತಿ ಮಂಗಳ. ಹಾಹಾಭೂತಂ ಜಗತ್ಸರ್ವಂ ವ್ಯಾಧಿರೋಗ ಪ್ರಪೀಡಿತಂ ಮಹಾರ್ಘಾಣಿದ ಧಾನ್ಯಾನಿ ಯತ್ರ ಸಸ್ಯಾಧಿಪತಿ ಪೂಜೆ. ಸಸ್ಯಾಧಿಪತಿ ಮಂಗಳ ಆದ್ದರಿಂದ ಸ್ವಲ್ಪ ಹಾಹಾಕಾರ ಬರುತ್ತೆ, ವ್ಯಾಧಿ ರೋಗಗಳು ಬರ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಧಾನ್ಯಗಳು ಬೆಲೆ ಜಾಸ್ತಿ ಆಗುತ್ತೆ. ಇನ್ನ ಧಾನ್ಯಾಧಿಪತಿ ಯಾರು ಅಂದ್ರೆ ಬುಧ ಅಂದ್ರು ಹೇಳ್ತಾರೆ. ಬುಧೇ ಧಾನ್ಯಾಧಿಪೇ ಜಾತೆ ಉಕ್ತ ಕಾಲೇ ಭವೇದ್ಯದಿ ಕಾನನಂತೆ ಜಗತ್ಸರ್ವಂ ಲೋಕಾಸ್ಯು ಸುಖಿರಸದ. ಒಳ್ಳೆ ಮಳೆ ಬರುತ್ತಂತೆ ಸಕಾಲಕ್ಕೆ, ಒಳ್ಳೆ ಬೆಳೆ ಚೆನ್ನಾಗಿದ್ದು ಜನರು ಸುಖವಾಗಿರ್ತಾರೆ. ಅಂದ್ರೆ ಇಲ್ಲಿ ಸುಖವಾಗಿರಲಿಕ್ಕೆ ಕಾರಣರಾದವರು ಇಬ್ಬರು ಬಂದಿದ್ದಾರೆ, ಶುಕ್ರಾಚಾರ್ಯರು ಮತ್ತು ಬುಧ ಇಬ್ಬರು ಬಂದಿದ್ದಾರೆ. ಅವರ ಸ್ಮರಣೆ ಮಾಡಿದರೆ ನಾವು ಕಾಡಲ್ಲಿದ್ದು ಚೆನ್ನಾಗಿರ್ತೀವಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಮಿಕ್ಕವರು ತೊಂದರೆ ಕೊಡಲಿಕ್ಕೆ ಬಂದರೂ ಕೂಡ ತೊಂದರೆ ಬಂದಾಗಲೂ ಭಗವಂತನ ಸ್ಮರಣೆ ಕೊಟ್ಟು ತೊಂದರೆ ಇಲ್ಲದಂತೆ ಮಾಡಿರತಕ್ಕಂತಹ ಮಹಾಜ್ಞಾನಿಗಳು ದೇವತೆಗಳೆಲ್ಲ ಬಂದಿದ್ದಾರೆ ಇಲ್ಲಿ. ನಂತರ ಅಂದರೆ ಅವರೆಲ್ಲ ಕೊಡತಾ ಇರೋದು ಆಯಾ ಹೆಸರೆಂದಿರುವ ಭಗವದ್ ರೂಪ ಕೊಡತಾ ಇದೆ, ಅವನ ಸ್ಮರಣೆ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ರಸಾಧಿಪತಿ ಯಾರು ಅಂದ್ರೆ ರವಿ. ಗುಡತೈಲಂ ಘೃತಂ ಕ್ಷೌದ್ರ ಮಾಜ್ಯಾನಿ ವಿವಿಧಾನಿ ಚ ಕ್ಷೀಣಂ ಸರ್ವಂ ಪ್ರಜಾಯಂತೆ ರಸಾನಾಂ ಅಧಿಪೇ ರವು. ರಸಾಧಿಪತಿ ರವಿ ಆದ್ದರಿಂದ ಬೆಲ್ಲೆ ತುಪ್ಪ ಎಣ್ಣೆ ಇನ್ನ ವಿಶೇಷವಾಗಿರುತ್ತೆ ರಸಪದಾರ್ಥಗಳೆಲ್ಲ ಕ್ಷೀಣ ಆಗುತ್ತೆ. ನೀರಸಾಧಿಪತಿ ಶುಕ್ರ ಅಂದ್ರು. ನೀರಸ ಅಂತ ಹೇಳಿದಾಗ ಕರ್ಪೂರ ಅಗರು ಸುಗಂಧ ಇವೆಲ್ಲ ರೇಷ್ಮೆ ವಸ್ತ್ರ ಚೆನ್ನಾಗಿ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅರ್ಘಾಧಿಪತಿ ಮಂಗಳ, ಅರ್ಘಾಧಿಪತಿ ಮಂಗಳ ಅಂದ್ರೆ ಮಳೆ ಎಷ್ಟು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾ ಸ್ವಲ್ಪ ವೃಷ್ಟಿ ವಾಯು ಸಮನ್ವಿತ, ಗಾಳಿ ಸಮನ್ವಿತವಾಗಿದ್ದು ಸ್ವಲ್ಪ ವೃಷ್ಟಿ ಬೀಳುತ್ತೆ, ಇನ್ನ ಕೆಲವು ಕಡೆ ಮಳೆ ಬೀಳಲ್ಲ, ಇನ್ನ ಕೆಲವು ಕಡೆ ಒಳ್ಳೆ ಉತ್ತಮ ಫಲ ಕೊಟ್ರೆ ಇನ್ನೊಂದು ಕಡೆ ಅಲ್ಪ ಬೆಳೆ ಕೊಡ್ತಾ ಇರುತ್ತೆ. ಇನ್ನ ಹೇಳ್ತಾ ಇದ್ದಾರೆ ಒಟ್ಟಾರೆ ಒಂದು ಕಡೆ ಆರೋಗ್ಯ ಹೇಳ್ತೀರಾ, ಒಂದು ಕಡೆ ಅನಾರೋಗ್ಯ ಹೇಳ್ತೀರಾ, ಒಟ್ಟಾರೆ ಈ ವರ್ಷದ ಫಲ ಏನು ಒಂದು ಎರಡು ಮಿಕ್ಸ್ ಮಾಡಿ ಹೇಳ್ತಿರಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ. ಕ್ವಚಿತ್ ಕ್ವಚಿತ್ ಅಂತ ಹೇಳ್ತಾರೆ. ಇದರಿಂದ ಕೆಲವು ಕಡೆ ಜನಗಳಿಗೆ ಆರೋಗ್ಯ ಇರುತ್ತೆ, ಕೆಲವು ಕಡೆ ಇರಲ್ಲ, ಹಾಗೆ ಹೀಗಾಗ್ತಾ ಬರುತ್ತೆ ಅಂದ್ರು. ಹಾಗಾದ್ರೆ ಏನಾಗುತ್ತೆ ಅಂದ್ರೆ ಇವ್ರು ಹೇಳಿದ್ದೆಲ್ಲ ಸತ್ಯ ಆಗುತ್ತೆ. ಒಳ್ಳೆ ಧಾನ್ಯ ವೃಷ್ಟಿ ಇರುತ್ತೆ, ಒಳ್ಳೆ ವೃಷ್ಟಿ ಚೆನ್ನಾಗಿ ಬರುತ್ತೆ, ಧಾನ್ಯ ವೃದ್ಧಿ ಆಗುತ್ತೆ, ಪ್ರಜೆಗಳು ಆರೋಗ್ಯದಿಂದ ಇರ್ತಾರೆ. ಯಾರು ಯಾರಿಗೆ ಆಯಾ ಕರ್ಮವಿರುತ್ತೋ ಅವರು ಇಲ್ಲಿ ಇವ್ರು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಆ ಲಿಸ್ಟಲ್ಲಿ ನಾವು ಸೇರಬೇಕಾ? ಇವರ ಸ್ಮರಣೆ ಅಂತರ್ಯಾಮಿ ಭಗವಂತನ ಸ್ಮರಣೆ ಮಾಡಿದರೆ ಒಂದು ವೇಳೆ ನಮಗ ತೊಂದರೆಗಳಿದ್ರೂ ಕೂಡ ಪರಿಹಾರ ಮಾಡುತ್ತಾರೆ. ಇನ್ನ ಮೇಘಾಧಿಪತಿ ಮಂಗಳ ಆದ್ದರಿಂದ ಚೂರು ಅಲ್ಪವೃಷ್ಟಿ ವ್ಯಾಧಿ ರೋಗಗಳು ಬರುತ್ತೆ. ಪಶುಪಾರಕ ಯಾರು ಅಂದ್ರೆ ಏನೇ ಇದ್ರು ಬೆಳಿಗ್ಗೆ ತಗೊಳ್ಳಿ ಪ್ಯಾಕೆಟ್ ಬರಬೇಕಲ್ಲ, ಹಾಲಿನ ಪ್ಯಾಕೆಟ್ ಬರಬೇಕು, ಹಾಲಿನವ್ರು ಬರಬೇಕು. ಅದಕ್ಕೆ ಹೇಳ್ತಾ ಇದ್ದ ಬಲರಾಮ ಅಂತ ಹೇಳ್ತಾರೆ. ಸುವೃಷ್ಟಿ ಸರ್ವ ದೇಶಾನ ಸರ್ವ ಸಸ್ಯ ಸಮೃದ್ಧಯಂ ಮಧ್ಯ ದೇಶೇ ಸುಭಿಕ್ಷಂ ಚ ಅಂತ ಹೇಳ್ತಾರೆ. ರಾಮಶ್ಚೇತ್ ಪಶುನಾಯ ರಾಮಶ್ಚೇತ್ ಪಶುನಾಯಕೆ. ಇಲ್ಲಿ ಬಲರಾಮನೇ ವಿಶೇಷವಾಗಿ ಪಶುನಾಯಕನಾಗಿ ಬರ್ತಾನಾದ್ದರಿಂದ ಒಳ್ಳೆ ಪಶುಗಳು ಜನ ಎಲ್ಲರೂ ಸುಖವಾಗಿರ್ತಾರೆ. ವಿಶೇಷವಾಗಿ ಮಧ್ಯದೇಶದಲ್ಲಿ ಸುಭಿಕ್ಷ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಚೂರು ಮಧ್ಯದೇಶಕ್ಕೆ ಚೂರು ಆಚೆ ಈಚೆ ಬರ್ತೀವಾದ್ದರಿಂದ ಪರವಾಗಿಲ್ಲ, ಮಧ್ಯದೇಶಕ್ಕೆ ಬರ್ತೀವಾದ್ದರಿಂದ ಪೂರಾ ತಮಿಳ್ನಾಡು ಇನ್ನ ಕೆಳಗ್ ಹೋಗ್ಬಿಟ್ರೆ ಅದು ಅಂತ್ಯದೇಶ ಬರುತ್ತೆ, ಉತ್ತರ ಅಂತ್ಯದೇಶ ಬರುತ್ತೆ. ಮಧ್ಯದೇಶದಲ್ಲಿ ಸಿಕ್ಕಾಕೊಂಡವರು ನಾವೆಲ್ಲ ಕೂಡ ಮಾಮೂಲಾಗಿ ಮಧ್ಯದೇಶಕ್ಕೆ ಸುವೃಷ್ಟಿ ಯಾವಾಗಿದ್ದಿಲ್ಲ, ಈ ತರ ಚೆನ್ನಾಗಿ ಬರ್ತಾ ಇದೆ. ನಂತರ ಮೇಘದ ಹೆಸರೇನು ಅಲ್ಲ ಅದುಂಟ, ಹೌದು ಈ ವರ್ಷ ಬರುವಂತಹ ಮೇಘದ ಹೆಸರು ವರುಣ ನಾಮಕ ಮೇಘಫಲ ಅಂತ ಹೇಳ್ತಾ ಇದ್ದಾರೆ. ವರುಣೋ ನಾಮ ಮೇಘೋಸೌ ಸಮುದ್ರಾಂತರೇ ಪ್ರವರ್ಷತೆ. ಇಲ್ಲಿ ಹೇಳ್ತಾ ಇದ್ದಾರೆ ಈ ವರುಣ ನಾಮಕ ಮೇಘ ಮೇರು ಶಿಖರದಲ್ಲಿ ಬಂದು ಬಹಳ ಗಾಡಿಯಿಂದ ಕೂಡಿಕೊಂಡು ಮಳೆಯನ್ನ ಸಮುದ್ರ ತೀರದಲ್ಲಿ ತುಂಬಾ ಸುರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಡಿಪ್ರೆಷನ್ಸ್ ಸೈಕ್ಲೋನ್ಸ್ ಈ ಸಹ ಇರುತ್ತೆ ಕೋಸ್ಟಲ್ ಏರಿಯಾದಲ್ಲಿ. ಇನ್ನ ವಿಶೇಷವಾಗಿರತಕ್ಕಂಥ ಗುರು ಕರ್ಕರಾಶಿಯಲ್ಲಿ ಇರ್ತಾರೆ, ಆದ್ದರಿಂದ ಗೋವುಗಳು ಒಳ್ಳೆ ಉತ್ತಮವಾಗಿರತಕ್ಕಂಥ ಹಾಲು, ಮೇಘಗಳು ಮಳೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಸಿಂಹದಲ್ಲಿ ಬೃಹಸ್ಪತಿ ಚಲಿಸುವಾಗ ಹೇಗಿರುತ್ತೆ ಅದನ್ನು ಹೇಳ್ತಾ ಇದ್ದಾರೆ. ಎಲ್ಲಾ ಕಡೆ ಮಳೆ ಚೂರು ಕಡಿಮೆ, ರೋಗಗಳು ಬರುತ್ತೆ. ಇನ್ನ ವೃಶ್ಚಿಕದಲ್ಲಿ ಶನೇಶ್ವರ ಬರ್ತಾನೆ, ಅವಾಗ ಹೇಳ್ತಾ ಇದ್ದಾರೆ ಸ್ತ್ರೀಯರಿಗೆ ಈ ವರ್ಷ ಎಲ್ಲಾ ರೀತಿಯಲ್ಲಿ ಅಭಯ ಬರುತ್ತಂತೆ ಶನೇಶ್ವರನಿಂದಾಗಿ. ರೈತರಿಗೆ ಒಳ್ಳೆ ಅಭಯ ಬರುತ್ತೆ, ಅಷ್ಟೇ ಅಲ್ಲದೆ ಜನದಲ್ಲಿ ಚೂರು ರೋಗದ ಪ್ರಾಪ್ತಿ ಬರುತ್ತೆ ಎಂಬುದನ್ನು ಇಷ್ಟೆಲ್ಲ ತಿಳಿಸಿಕೊಡ್ತಾ ಒಟ್ಟಾರೆ ಅದು ಇದು ಅದು ಇದು ಹೇಳ್ತಾ ಇದ್ದೀರಾ. ನಮ್ಮ ವರ್ಷದ ಫಲ ಹೇಗಿರುತ್ತೆ? ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಆರೋಗ್ಯ ಎಲ್ಲಾ ರೀತಿಯಲ್ಲಿ ನೋಡಿದಾಗ ಆರೋಗ್ಯ ವೃದ್ಧಿ, ಧನಧಾನ್ಯ ವೃದ್ಧಿ, ಮಳೆಯೂ ಚೆನ್ನಾಗಿ ಬರುತ್ತೆ. ಇಡೀ ವರ್ಷ ಮಳೆ ಚೆನ್ನಾಗಿ ಬರುತ್ತೆ ಅಂತಲ್ಲ, ಯಾವ್ಯಾವ ಬರಬೇಕು ಅವಾಗ ಚೂರು ಬರುತ್ತೆ. ಬರಬೇಕಾದ ಕಾಲದಲ್ಲಿ ಪೂರ್ಣವಾಗೂ ಬರದೆ ಚೂರು ಕಡಿಮೆ ಆಗುತ್ತೆ, ಹೆಚ್ಚಾಗುತ್ತೆ, ಇದಿದ್ದೇ ಇರುತ್ತಲ್ಲ ಅಂತ ಹೇಳಿದ್ರೆ ಈ ಸಲ ವಿಶೇಷವಾಗಿ ಮಳೆಯೂ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದ. ಸರಿ, ಅದು ಸಾರಾಸಗಟಾಯಿತು. ನಮಗೆ ಪ್ರತ್ಯೇಕವಾಗಿ ಒಬ್ಬೊಬ್ಬರದ್ದು ಚೂರು ಹೇಳಿ, ಅದರಲ್ಲಿ ಆದಾಯ ವ್ಯಯ ಅಂತ ಏನೋ ಇರುತ್ತಲ್ಲ ಅದು ಚೂರು ಹೇಳಿಬಿಟ್ಟು ಅದಕ್ಕಾಗಿ ಬಂದಿದ್ದು ಇಷ್ಟು ದೂರ ಬಂದದ್ದು ಅದಕ್ಕೆ ಅಲ್ವಾ ನಂಬರ್ಸ್ ಅದು. ಹಾ, ಮೇಷರಾಶಿ ಅಂತ ಯಾರ್ಯಾರು ಮೇಷರಾಶಿ ಇದ್ದೀರೋ ನೋಡಿಕೊಳ್ಳಿ. ಪಾಪ ಕೆಲವರಿಗೆ ರಾಶಿ ಎಂಬುದು ಅವ್ರಿಗೆ ಗೊತ್ತಿರಲ್ಲ, ಕೆಲವರಿಗೆ ಆ ಜಾತಕ ಅರ್ಧಂಬರ್ಧ ಬರೆದಿರ್ತಾರೆ. ಅಂದ್ರೆ ಒಬ್ಬರು ಒಂದು ಜಾತಕ ಬರೆದು ಕೊಟ್ಟಿರ್ತಾರೆ, ಇನ್ನೊಬ್ಬರು ಇನ್ನೊಂದು ಜಾತಕನೂ ಬರೆದು ಕೊಟ್ಟಿರ್ತಾರೆ, ಅದರಲ್ಲಿ ನಾಲ್ಕನೇ ಪಾದ ಇದರಲ್ಲಿ ಒಂದನೇ ಪಾದ ಅಂತ ಕೊಟ್ಟಿರ್ತಾರೆ. ಯಾವುದು ಅಂತ ಕೊನೆಗೆ ಅವರು ಹೋಗೋ ಪರಿಹಂತ ಡಿಸೈಡ್ ಆಗಲ್ಲ, ಅವರಿಗೆ ಅದೇ ಹೇಳ್ತಾ ಇರುತ್ತೆ ನನ್ನ ನಕ್ಷತ್ರ ಯಾವುದು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ಗೊತ್ತಿರುತ್ತದೆ. ಅದಕ್ಕೆ ಹೀಗೆ ನೋಡಿಕೊಳ್ಳಿ, ನೀವೇ ನೋಡಿಕೊಳ್ಳಿಕ್ಕಾಗುತ್ತೆ. ಅಶ್ವಿನಿ ನಾಲ್ಕು ಪಾದಗಳು, ಭರಣಿ ನಾಲ್ಕು ಪಾದ, ಕೃತ್ತಿಕ ಮೊದಲನೇ ಪಾದ, ಒಟ್ಟು ಒಂಬತ್ತು ಪಾದಗಳು. ಹಾ, ಇಷ್ಟು ಸೇರಿ ಒಂದು ರಾಶಿ, ಇದಾದ್ರೆ ಮೇಷರಾಶಿ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮೇಷರಾಶಿಯ ಅಕ್ಷರಗಳು ಸಾಮಾನ್ಯವಾಗಿ ಹಿಂದಿನ ಕಾಲ ಏನ್ ಮಾಡ್ತಾ ಇದ್ರು ಅಂದ್ರೆ ಯಾವ ನಕ್ಷತ್ರ ಬರುತ್ತೋ ಆ ನಕ್ಷತ್ರಕ್ಕೆ ತಕ್ಕಂತಹ ಪಾದಗಳಿಗೆ ಆಯಾ ಅಕ್ಷರಗಳು ಕೊಟ್ಟಿರ್ತಾ ಇದ್ರು. ಆ ಅಕ್ಷರಗಳಿಗೆ ತಕ್ಕಂತೆ ಹೆಸರಿಡ್ತಾ ಇದ್ರು. ಹಿಂದಿನ ಕಾಲದಲ್ಲಿ ಅದರ ನಾಮೋಶಿ ಇರ್ತಾ ಇದ್ದಿಲ್ಲ ಕರೀಲಿಕ್ಕೆ. ಜಕ್ಕಣ್ಣ, ಜಕ್ಕಣಾಚಾರ್ಯನು ಜ ಇಂದ ಬರಬೇಕು, ಯಾವ್ದೊಂದು ಹೆಸರಿಟ್ಟು. ಒಟ್ಟಾರೆ ತಾತ್ಪರ್ಯ ಏನು? ಆ ಅಕ್ಷರದಿಂದ ಶುರುವಾಗುವ ಹೆಸರು ಕರೆದ್ರೆ ವೃದ್ಧಿ ಆಗ್ತಾರೆ. ಆ ಅಕ್ಷರದಿಂದ ಶುರುವಾಗುವಂತಹ ಹೆಸರಿಂದ ಕರೆದರೆ ವ್ಯಕ್ತಿ ವೃದ್ಧಿ ಆಗ್ತಾರೆ. ನಮಗದು ಬೇಕಾಗಿಲ್ಲ, ಸ್ಟೈಲಿಶ್ ಆಗಿ ಒಂದು ಬೇಕು. ಆ ಸುಮ್ಮನೆ ಹಿಟ್ಟಿರ್ತೀವಿ ಆ ನಾಮಕರಣ ಕಾಲಕ್ಕೆ ಮಾತ್ರ, ಅವತ್ತು ಮಾತ್ರ ಕರೆಯೋದು, ಮತ್ತೆ ಅದನ್ನು ಅಪ್ಪನಾಣೆ ಕರೆಯೋದೇ ಇಲ್ಲ. ಇಟ್ಟ ಹೆಸರೇ ಸರಿಯಾಗಿ ಕರೆಯೋದಿಲ್ಲ. ಪ್ರಹ್ಲಾದ ಅಂತ ಇಡ್ತಾ ಪಾಲಿ ಪಲ್ಲಿ ಎಂದು ಕರೀತಾರೆ. ಮತ್ತೆ ಇನ್ನ ನಕ್ಷತ್ರ ನಾಮ ಈ ನಾಮಗಳಿಗೆ ದಿಕ್ಕೆಯಲ್ಲಿದೆ. ಆದ್ದರಿಂದ ಒಂದು ವೇಳೆ ಅದೇ ನಾಮಗಳೇ ಯಾರಿಗಾದರೂ ಇದ್ದಿದ್ರೆ ಆ ನಾಮ ಅವನು ಹಿಡ್ಕೊಂಡು ಬರ್ತಾನೆ, ನಂಗೆ ನಕ್ಷತ್ರ ಗೊತ್ತಿಲ್ಲ ಏನೂ ಗೊತ್ತಿಲ್ಲ. ಹೇಗೆ ವಿಜಯರಾಜ ಹತ್ರ ಅಡಿಗೆ ಬಂದ, ನಿಮ್ಮ ಗೋತ್ರ ಏನು, ಅಪ್ಪನಿಗೆ ಗೊತ್ತು ಅಂತ ಹೇಳಿದ. ಆ ಸರ ನನಗೇನು ಗೊತ್ತಿಲ್ಲ ಅಂದ್ರೆ ನಿನ್ನ ಹೆಸರೇನು ಅಂತ ಹೇಳಿ ಆ ಹೆಸರಿನ ಮೊದಲನೇ ಅಕ್ಷರ ಪ್ರಕಾರ ನಿನ್ನ ನಕ್ಷತ್ರ ಇದು ಅಂತ ಹೇಳ್ತಾ ಇದ್ರು. ಆ ಚಾಯ್ಸ್ ಇವಾಗಿಲ್ಲ, ಯಾರಿಗೂ ಮೊದಲನೇ ಅಕ್ಷರ ಆ ಪ್ರಕಾರ ಇರಲಿಲ್ಲ. ಆದ್ದರಿಂದ ಬಹಳ ಜನ ಇದು ಹಿಡ್ಕೊಂತಾರೆ, ಅವರವ್ರ ನಕ್ಷತ್ರ ಏನು ಹೆಸರಿರುತ್ತೆ, ನನ್ನ ಹೆಸರಿಗೆ ಈನ ಅಕ್ಷರ ಇದೆ ಈ ಪ್ರಕಾರ ಹೋಗ್ತೀನಿ ಅಂದ್ರೆ ಹುಟ್ಟಿದಾಗಿರೋ ಅಕ್ಷರವೇ ಬೇರೆ, ಇವರಿಗಿರೋ ಅಕ್ಷರವೇ ಬೇರೆ ಆಗಿರುತ್ತೆ, ಅದರಲ್ಲಿ ಬೇರೆ ಫಲವೇ ಬರುತ್ತೆ ಆ ಬೇರೆ. ಆದ್ದರಿಂದ ಈ ಪಾದಗಳು ನೋಡಿಕೊಂಡ್ರೆ ಸರಿ ಹೋಗುತ್ತೆ. ಆದಾಯ ಎಷ್ಟು? 14. ಮೇಷರಾಶಿಯ ಆದಾಯ 14, ವ್ಯಯ 14. ಆದರೆ ನಾನು ಹೇಳೋದಿಷ್ಟೇ, ಈ ಸಂಖ್ಯೆಗಳ ಮೇಲೆ ಯಾವಾಗ್ಲೂ ಕೂಡ ನೀವು ಮಿಸ್ಗೈಡ್ ಆಗಬೇಡಿ. ಯಾಕೆ ನಾನು ಒಳಗೆ ಗೊತ್ತಿದ್ದವನಾದ್ರಿಂದ ಸಂಖ್ಯೆಗಳು ಕೆಲವರಿಗೆ ಆದಾಯ 0 ಇರುತ್ತೆ, ವ್ಯಯ ಬಹಳ ಇರುತ್ತೆ, ಚೆನ್ನಾಗಿರುತ್ತಾರೆ, ಅದು ಬೇರೆ ಇರುತ್ತೆ, ಈ ಮೇಲ್ ಲೆಕ್ಕಗಳು ಬೇರೆ. ರಾಜಪೂಜ್ಯ 3, ಅವಮಾನ 6. ಸರಿ, ಒಟ್ಟಾರೆ ಹೇಗಿದೆ ಅಂತ ಹೇಳ್ತಾರೆ, ಈ ವರ್ಷದಲ್ಲಿ ಮೇಷರಾಶಿ ಸ್ತ್ರೀ ಪುರುಷರಿಗೆ ಎಲ್ಲಾ ರೀತಿಯಲ್ಲಿ ಚೆನ್ನಾಗಿರುತ್ತೆ, ಎಲ್ಲಾ ರೀತಿಯಲ್ಲಿ ಎತ್ತಿದ ಕೈಯಂತೆ ಇರುತ್ತೆ ಮೇಷರಾಶಿ. ಯಾರಾದ್ರು ಇದ್ದಾರೆ ಒಂದ್ಸಲ ಕೈ ಎತ್ತಿ. ಅಪ್ಪ ನೋಡಿ, ಬಹಳ ಆಯ್ತು, ಬಹಳ ಚೆನ್ನಾಗಿರ್ತೀರಾ ನೀವು, ಏನ್ ಚಿಂತೆ ಇಲ್ಲ. ಹೇಳ್ತಾರೆ ಯಾವ ರೀತಿಯಲ್ಲೂ ಕೂಡ, ಯಾವ ವೃತ್ತಿಯಲ್ಲಿದ್ರೂ ಕೂಡ ಅವರಿಗೆ ಯಾವ ತೊಂದರೆಗಳಿರಲ್ಲ, ಚೆನ್ನಾಗಿರ್ತಾರೆ ಈ ವರ್ಷ. ಇನ್ನ ಹೇಳ್ತಾರೆ ಕೆಲವರಿಗೆ ಇರುತ್ತಲ್ವಾ ಏನಂತ, ನಮಗೆ ರಿಕಗ್ನಿಷನ್ ಇಲ್ಲ, ಕಷ್ಟಪಡ್ತೀವಿ, ಸರಿಯಾದ ರಿಕಗ್ನಿಷನ್ ಇಲ್ಲ, ನಮ್ ಕ್ಯಾಲಿಬರ್ ಇದೆ ಆದ್ರೆ ಅದಕ್ಕೆ ಬರುತ್ತಂತೆ ಈ ಸಲ ಒಳ್ಳೆ ಪ್ರಮೋಷನ್ ಅದು ಇದೆಲ್ಲ ಬರುತ್ತೆ. ಅಷ್ಟೇ ಅಲ್ಲ, ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ಈ ವರ್ಷದ ಮಧ್ಯದಲ್ಲಿ ಅಧೈರ್ಯ ಬರ್ತಾ ಇರುತ್ತೆ. ಮೇಲ್ನೋಟಕ್ಕೆ ಒಳ್ಳೆ ಧೈರ್ಯದಂತೆ ಇದ್ರೂ ಕೂಡ ಕೆಲವು ಕೆಲವು ವಿಷಯಗಳಿಗೆ ಅಧೈರ್ಯ ಬರ್ತಾ ಇರುತ್ತೆ, ಅದಕ್ಕೆ ಕೆಲವೆಲ್ಲ ಚೂರು ಮಾಡಿಕೊಂಡ್ರೆ ಒಳ್ಳೇದು. ಏನದು, ಸಹಸ್ರನಾಮ ಪಾರಾಯಣ ಈ ವರ್ಷ ಮಾಡಿಕೊಂಡ್ರೆ ಇನ್ನು ಯಾವುದು ತೊಂದರೆ, ಎಲ್ಲಾ ರೀತಿಯಲ್ಲಿ ಚೆನ್ನಾಗಿ ಹೋಗ್ಬಿಡ್ತಾರೆ. ಒಟ್ಟಾರೆ ಏನಪ್ಪ ಬಹಳ ಚೆನ್ನಾಗಿದೆಯಾ ಅಂದ್ರೆ, ಹಿಂದಿನ ವರ್ಷಕ್ಕಿಂತ ಈ ವರ್ಷ ಮೇಷರಾಶಿಗೆ ಒಳ್ಳೆ ಹಿಡದದ್ದು ಬಂಗಾರ ಅಂತಿರುತ್ತೆ, ಬಹಳ ಚೆನ್ನಾಗಿರುತ್ತೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಒಂದು ಮಾತ್ರ ಸತ್ಯ, ಯಾರಾದರೂ ಮೇಷರಾಶಿ ಸಂಬಂಧಪಟ್ಟವರಿದ್ರೆ ಅವರ ಭೂ ಸಂಬಂಧ ವ್ಯವಹಾರ ಕೋರ್ಟು ಕಚೇರಿ ಇದ್ರೆ ಸ್ವಲ್ಪ ಈ ವರ್ಷ ತೊಂದರೆಗಳಿರುತ್ತೆ, ಎಲ್ಲ ಪೆಂಡಿಂಗ್ ಇರುತ್ತೆ, ಪೋಸ್ಟ್ಪೋನ್ ಆಗ್ತಾ ಇರುತ್ತೆ, ಆ ಕೆಲಸಗಳು ಮಾತ್ರ ಸ್ವಲ್ಪ ಆಗಲ್ಲ, ಯಾಕೆ ಶನಿ ಪ್ರಭಾವ ಇರೋದ್ರಿಂದ ಅಂತ ಹೇಳ್ತಾರೆ. ಆದರೆ ಇನ್ ಹೇಳ್ತಾರೆ ಮನೆಯಲ್ಲಿ ಏನಾದರೂ ಸರಿ ಶುಭ ಕಾರ್ಯಗಳು ನಿಂತು ಹೋಗಿದ್ರೆ, ಮದುವೆ ಆಗದೆ ಪೆಂಡಿಂಗ್ ಇದ್ದು ಏನೇ ಪೆಂಡಿಂಗು ಏನೇನಿದ್ರು ಕೂಡ ಅವೆಲ್ಲ ಕೆಲಸಗಳು ಆಗ್ಬಿಡುತ್ತೆ ಈ ವರ್ಷದಲ್ಲಿ, ಬಹಳ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಎಲ್ಲರೂ ಕೂಡ ಅನ್ಯೋನ್ಯವಾಗಿರ್ತಾರಂತೆ. ಮನೆಯ ಯಜಮಾನ ಮೇಷರಾಶಿಯವರಾಗಿದ್ರೆ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ, ಅವರು ಚೆನ್ನಾಗಿ ಒಟ್ಟಾರೆ ಈ ಒಂದು ವರ್ಷ ಮೇಷರಾಶಿಗೆ ಬಹಳ ಯೋಗಕರ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ವೃಷಭ ರಾಶಿ ಯಾವ ಯಾವ ನಕ್ಷತ್ರ ಹೇಳಿದ್ರೆ, ಕೃತ್ತಿಕ 2, 3, 4, ನಂತರ ರೋಹಿಣಿ 4 ಪಾದ, ಮೃಗಶಿರ 2 ಪಾದಗಳು ಸೇರಿದರೆ ವೃಷಭ ರಾಶಿ ಅಂತಾಗುತ್ತೆ. ವೃಷಭ ರಾಶಿಗೆ ನೋಡಿ, ಅವರದ್ದು ಆದಾಯ 8, ವ್ಯಯವೂ 8.
ರಾಜಪೂಜ್ಯ ಆರು, ಅವಮಾನ ಆರು, ಈಕ್ವಲ್ ಆಗಿದೆ ಎಲ್ಲಾ ರೀತಿಯಲ್ಲಿ. ವೃಷಭ ರಾಶಿ ಆಗಿದೆ ಆದರೆ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಈ ಸಲ ವೃಷಭ ರಾಶಿಗೆ ಗುರು ಒಳ್ಳೆ ಉಚ್ಚ ಸ್ಥಾನದಲ್ಲಿದ್ದಾನೆ. ಅಷ್ಟೇ ಅಲ್ಲದೆ ರಾಹುಕೇತುಗಳು 5-11 ಸ್ಥಾನದಲ್ಲಿ ಬಂದಿದ್ದಾರೆ, ಅದರಿಂದ ಅವರು ಶುಭಕರವಾಗಿದ್ದಾರೆ. ಅದರಿಂದ ಹೇಗಿರುತ್ತೆ ಅಂತ ಹೇಳ್ತಾರೆ, ಗೋಲ್ಡನ್ ಪೇಜ್ ಅಂತ ಇರುತ್ತಂತೆ ಜೀವನದಲ್ಲಿ. ಆ ಥರ ಆಗಿರುತ್ತೆ ಈ ವರ್ಷ, ಒಳ್ಳೆ ರೀತಿಯಲ್ಲಿ ವೃದ್ಧಿಕರವಾಗಿರುತ್ತೆ ವೃಷಭ ರಾಶಿಗೆ. ನೋಡಿ ಫಲವೇನೋ ಹೀಗಿದೆ, ಮೇಲ್ನೋಟಕ್ಕೆ ಈಕ್ವಲ್ ಈಕ್ವಲ್ ಆಗಿದೆ. ಆದಾಯ 8, ಪೂಜೆ 8, ಅವಮಾನ 8 ಅಂದ್ರೆ ಅಪ್ಪ ಅನಿಸು ಇಲ್ಲ, ಬೇರೆ ಒಳಗೆ ಕೂತಿದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಒಳ್ಳೆ ಏನೇನು ಸಂಸಾರದಲ್ಲಿ ಬರತಕ್ಕಂತಹ ಆನಂದ ಉತ್ಸಾಹ ಪ್ರೋತ್ಸಾಹಗಳು, ಒಳ್ಳೆ ಮನಸ್ಸಲ್ಲಿ ನಿಶ್ಚಯ ಮಾಡಿಕೊಂಡ ಎಲ್ಲಾ ಕಾರ್ಯಗಳು ಎಲ್ಲ ಆಗ್ತಾ ಬರುತ್ತೆ ವೃಷಭ ರಾಶಿಯವರಿಗೆ. ಏನಾದರೂ ಭೂಮಿ ತಗೊಳ್ಳೋಕಂದ್ರೆ ಈ ವರ್ಷ ತಗೊಂಡ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ ಅಂತೆ. ಇನ್ನ ಯಾರಾದ್ರೂ ತೊಂದರೆ ಕೊಡುವರು, ಕೋರ್ಟ್ ವ್ಯವಹಾರಗಳಲ್ಲಿ ಎಲ್ಲ ತೊಂದರೆ ಕೊಡೋರಿದ್ರೆ ಆ ಶತ್ರುಗಳೆಲ್ಲ ನಮ್ಮ ಕಾರ್ಯಕ್ಕೆ ಬರ್ತಾರೆ, ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿಬಿಡುತ್ತೆ, ಹಿತಶತ್ರು ಬಾಧ ಎಲ್ಲ ಹೋಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಒಳ್ಳೆ ದೀರ್ಘ ರೋಗಗಳು ಯಾರಿಗಾದ್ರೂ ತೊಂದರೆ ಇದ್ರೆ ಪರಿಹಾರ ಆಗುತ್ತೆ, ಸಂಘದಲ್ಲಿ ಒಳ್ಳೆ ಗೌರವ ಎಲ್ಲ ಚೆನ್ನಾಗಿ ಬರುತ್ತೆ, ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದ್ರೂ ಕೂಡ ಬಿಡಬೇಡಿ ದೇವರನ್ನ, ದೇವರ ಪೂಜಾದಿಗಳು ವಿಶೇಷವಾಗಿ ನರಸಿಂಹ ದೇವರ ಪೂಜಾ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಇನ್ನ ಮಿಥುನ ರಾಶಿ, ಮಿಥುನ ರಾಶಿ ಮೃಗಶಿರ 3-4 ಪಾದ, ಆರುದ್ರ 4 ಪಾದಗಳು, ಪುನರ್ವಸು 3 ಪಾದಗಳು ಸೇರಿಕೊಂಡ್ರೆ ಯಾವುದು ಮಿಥುನ ರಾಶಿ. ಆದಾಯ 11, ವ್ಯಯ 5, ರಾಜಪೂಜ್ಯ 2, ಅವಮಾನ 2. ಸರಿ, ಹೇಗಿದೆ ಅಂದ್ರೆ ಹೇಳ್ತಾರೆ ಒಳ್ಳೆ ಯೋಗದಾಯಕವಾದ ಕಾಲ ಯಾರಿಗೆ, ಮಿಥುನ ರಾಶಿಗೆ ಚೆನ್ನಾಗಿದೆ. ಇನ್ನ ಹೇಳ್ತಾರೆ ಇವರಿಗೆ ಒಳ್ಳೆ ಆಲೋಚನಾ ಶಕ್ತಿ, ಶಕ್ತಿಗೆ ಮೀರಿಯೇ ಒಳ್ಳೆ ಕೆಲಸಗಳಾಗುತ್ತಂತೆ, ಚೆನ್ನಾಗಿ ಆಗುತ್ತೆ. ಇವರು ಸಹಜವಾಗಿ ಮಿಥುನ ರಾಶಿಯವರು ಇನ್ನೊಬ್ಬರಿಗೆ ಒಳ್ಳೆ ಆಲೋಚನೆ ಸಲಹೆ ಕೊಡ್ತಾ ಇರ್ತಾರೆ, ಒಳ್ಳೆ ಅಡ್ವೈಸರ್ಸ್ ಅಂತ. ಇವರು ಮಿಥುನ ರಾಶಿಯವರು ಸಹಜವಾಗಿ ಒಳ್ಳೆ ಅಡ್ವೈಸರ್ಸ್, ಎಲ್ಲರಿಗೂ ಸಹಕಾರ ಕೊಡ್ತಾ ಇರ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಇನ್ನ ವಿಶೇಷವಾಗಿ ಇವರಿಗೆ ಪರಿಷ್ಕಾರಗಳೆಲ್ಲ ಸಿಗುತ್ತೆ. ಇನ್ನ ಕಳ್ಕೊಂಡು ಹೋದ ದುಡ್ಡು ನಾನಾ ರೀತಿಯಾಗಿರುತ್ತೆ. ಎಲ್ಲೋ ಕಳ್ಕೊಂಡು ಹೋದದ್ದೊಂದು, ಎರಡನೇದು ಇನ್ನೊಬ್ರು ಕೈ ಕೊಟ್ಟು ಬರದಾಗಿರೋದೊಂದು, ಅದು ಕಳ್ಕೊಂಡು ಹೋಯ್ತು ಅಂತ ಇರ್ತದೆ. ಆ ತರ ಏನೇನು ದುಡ್ಡು ಇದ್ರೆ ಅವೆಲ್ಲ ಈ ವರ್ಷ ಬರುತ್ತಂತೆ ಮಿಥುನ ರಾಶಿಯವರಿಗೆ. ಇನ್ನ ಒಳ್ಳೆ ವಿವಾಹಾದಿ ಶುಭ ಕಾರ್ಯದ ಆಗುತ್ತೆ. ವಿಶೇಷ ಏನಯ್ಯ ಇವರಿಗೆ ಅಂದ್ರೆ ಪುಣ್ಯತೀರ್ಥ ಕ್ಷೇತ್ರಗಳ ದರ್ಶನ ಆಗುತ್ತೆ ಮಿಥುನ ರಾಶಿಯವರಿಗೆ. ಯಾರಿದ್ದೀರಮ್ಮ, ನೀವೇದಿರ ಮಾಡ ಪುಣ್ಯತೀರ್ಥ ಕ್ಷೇತ್ರಗಳ ದರ್ಶನ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಎಲ್ಲ ಚೆನ್ನಾಗಿ ಹೇಗಿರುತ್ತೆ ಚೂರು ಹೇಳ್ತಾ ಇದ್ದಾರೆ. ಈ ಶುಗರ್ ಪ್ರಾಬ್ಲಮ್ ಇದ್ದವರಿಗೆ ಮಾತ್ರ ಚೂರು ಕಷ್ಟ. ಮಿಥುನ ರಾಶಿ ಇದ್ದವರಿಗೆ ಶುಗರ್ ಪ್ರಾಬ್ಲಮ್ ಇದ್ದಿದ್ರೆ ಚೂರು ಫ್ಲಕ್ಚುಯೇಷನ್ಸ್ ಜಾಸ್ತಿ ಇರುತ್ತೆ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಒಳ್ಳೆ ಮನೆ ಕಟ್ಟೋದು ಆದಮೇಲೆ ಪ್ಲಾಟ್ ತಗೊಳ್ಳೋದು ಏನಾದ್ರೂ ಇದ್ರೆ ಈ ವರ್ಷ ಇವರಿಗೆ ಬಹಳ ಲಾಭಕರ ಆಗುತ್ತೆ, ಈ ವರ್ಷವೇ ತಗೊಂಡು ಬಿಡಿ ಅಂತ ಒಳ್ಳೆ ಅಡ್ವೈಸ್ ಕೊಡ್ತಾ ಇದ್ದಾರೆ. ಯಾರಿಗೆ, ಮಿಥುನ ರಾಶಿಯವರಿಗೆ. ಇವರು ವಿಶೇಷವಾಗಿ ಆಂಜನೇಯನ ಉಪಾಸನೆ ಮಾಡಿದ್ರೆ ಒಳ್ಳೇದು, ವಾಯುಸ್ತುತಿ ಅಥವಾ ಪ್ರಾಣದೇವರ ಚಿಂತನೆ. ಕರ್ಕಾಟಕ ರಾಶಿ ಯಾವ್ದಾವ್ದು ಪಾದಗಳು ಅಂದ್ರೆ ಪುನರ್ವಸು 4ನೇ ಪಾದ, ಪುಷ್ಯಮಿ 4 ಪಾದಗಳು, ಆಶ್ಲೇಷ 4 ಪಾದಗಳು ಎಲ್ಲ ಸೇರಿದರೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಆದಾಯ 5, ವ್ಯಯವು 5, ರಾಜಪೂಜ್ಯ 5, ಅವಮಾನ 2. ಈ ವರ್ಷ ಎಲ್ಲಾ ರಾಶಿಗಳು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗೇ ಇವೆ ಅಲ್ವಾ? ಯಾಕೋ ಹೀಗೆ ಹೇಳ್ತಾ ಇದ್ದಾರೆ ಇದಕ್ಕಿದ್ದಂಗೆ. ಮಾಮೂಲಾಗಿ ಹೇಳಿದ್ರೆ ಒಂದು ಹೇಳಿ ಎರಡು ಚೆನ್ನಾಗಿಲ್ಲ ಅಂತ ಹಾಗೆ ಬರ್ತಾ ಇತ್ತು. ಇದು ಎಲ್ಲರಿಗೂ ಚೆನ್ನಾಗಿದೆ ಅಂದ್ರೆ ಪಂಚಾಂಗ ಸ್ವಲ್ಪ ಸರಿ ಇಲ್ಲ, ಚೆನ್ನಾಗಿದೆ ಈ ವರ್ಷ ಸ್ವಲ್ಪ. ಎಲ್ಲರೂ ಹೇಳಿದ್ರಲ್ಲ ಶನೇಶ್ಚ ಅಧಿಪತಿ ಆದ್ರೆ ಅಷ್ಟು ಚೆನ್ನಾಗಿರುತ್ತೆ. ಅದರಲ್ಲಿ ಸ್ವಲ್ಪ ಕಾಲ ಫ್ಲಕ್ಚುಯೇಷನ್ಸ್ ಇರುತ್ತೆ, ಚೆನ್ನಾಗಿ ಟಾಪ್ ಮೋಸ್ಟ್ ಪೀಕ್ ಹೋಗುತ್ತೆ, ಚೂರು ಇದಾಗುತ್ತೆ, ಒಳ್ಳೆ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಇವರು ರಿಪೇರ್ ಹೇಳ್ತಾ ಇದ್ದಾರೆ. ಏನದು ಅಂದ್ರೆ ಕರ್ಕಾಟಕ ರಾಶಿಯವರಿಗೆ ಜುಲೈವರೆಗೂ ಮಾಮೂಲಾಗಿರುತ್ತೆ,
ಜುಲೈಯಿಂದ ಒಳ್ಳೆ ಮಹೋನ್ನತ ಕಾಲ ಅಂತ ಹೇಳ್ತಾ ಇದ್ದಾರೆ. ಜುಲೈಯಿಂದ ಒಳ್ಳೆ ಇಯರ್ ಎಂಡ್ ವರೆಗೂ ಬಹಳ ಚೆನ್ನಾಗಿರುತ್ತೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಇವರು ಅಂಧದ್ದಲ ನಡೀತಾ ಹೋಗುತ್ತಂತೆ, ಅಂಧದ್ದಲ ನಡೆಯುತ್ತೆ. ಅಷ್ಟೇ ಅಲ್ಲದೆ ಋಣ ವಿಮುಕ್ತಿ, ಏನಾದ್ರೂ ಸಾಲಗಳು ಭಾರಗಳಿದ್ರೆ ಅವೆಲ್ಲ ಪರಿಹಾರ ಆಗುತ್ತೆ. ಏ ಕಾರ್ಯ ಹಿಡ್ಕೊಂಡು ಕೂಡ, ಯಾವ ವಿಶೇಷವಾದಂತಹ ಕಾರ್ಯ ಹಿಡ್ಕೊಂಡು ಕೂಡ ಸುಲಭವಾಗಿ ಮಾಡಿಬಿಡುತ್ತಾರೆ. ಇನ್ನ ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯಿಂದ ಸ್ವಲ್ಪ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಇರುತ್ತೆ, ಸ್ವಲ್ಪ ಡಾಮಿನೇಟಿಂಗ್ ಕ್ಯಾರೆಕ್ಟರ್. ಅಷ್ಟೇ ಅಲ್ಲದೆ ಇಡೀ ಜಗತ್ತಿನಲ್ಲಿ ಪರಿಚಯಗಳು ತುಂಬಾ ಇರುತ್ತೆ ಇವರಿಗೆ, ಜಗತ್ತಿನಲ್ಲಿ ಪರಿಚಯಗಳು ತುಂಬಾ ಇರುತ್ತೆ. ಆ ಪರಿಚಯ ಜಾಸ್ತಿ ಬೆಳೆಯುತ್ತೆ, ಅವಳಗೆ ಉಪಕಾರ ಆಗುತ್ತೆ ಅದರಿಂದ ಅಂತ ಹೇಳ್ತಾ ಇದ್ದಾರೆ. ಇನ್ನ ಅಷ್ಟೇ ಅಲ್ಲದೆ ಚೆನ್ನಾಗಿ ಹೇಳ್ತಾರೆ, ಸಂತಾನಾಭಿವೃದ್ಧಿ, ವ್ಯಾಪಾರಾಭಿವೃದ್ಧಿ ಎಲ್ಲದಿರುತ್ತೆ. ಪ್ರಧಾನವಾಗಿ ಈ ವರ್ಷ ಇವರಿಗೆ ಪುಣ್ಯಕ್ಷೇತ್ರ ಸಂದರ್ಶನ ಮನಃಶಾಂತಿ ಇರುತ್ತೆ. ಕರ್ನಾಟಕ ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಜುಲೈವರೆಗೂ ಸಾಮಾನ್ಯ, ಜುಲೈ ನಂತರ ಚೆನ್ನಾಗಿರುತ್ತೆ. ಜುಲೈವರೆಗೂ ಏನು ಮಾಡಬೇಕು? ಅದಕ್ಕೆ ಪ್ರಧಾನವಾಗಿ ವಿಶೇಷವಾಗಿ ಹೇಳ್ತಾರೆ, ಸುಬ್ರಹ್ಮಣ್ಯ ಉಪಾಸನೆ ಮಾಡಿದ್ರೆ ಒಳ್ಳೆಯದು. ಇನ್ನ ಸಿಂಹರಾಶಿಯ ಫಲಿತವನ್ನು ಹೇಳ್ತಾ ಇದ್ದಾರೆ. ಮಖ ನಾಲ್ಕು ಪಾದಗಳು, ಪುಬ್ಬ ನಾಲ್ಕು ಪಾದ, ಉತ್ತರ ಮೊದಲನೇ ಪಾದ, ಇದು ಸಿಂಹರಾಶಿ. ಆದಾಯ 8, ವ್ಯಯ 14, ರಾಜಪೂಜ್ಯ 1, ಅವಮಾನ 5. ಇದು ಹೇಗಿರುತ್ತೆ ಇವರ ಈ ವರ್ಷದ ಅಂದ್ರೆ ಮಿಶ್ರ ಫಲ, ಶುಭ ಅಶುಭ ಎರಡೂ ಮಿಶ್ರವಾಗಿರುತ್ತೆ. ಇನ್ನ ಈ ವರ್ಷ ಹೇಗಿರುತ್ತೆ ಇವರಿಗೆ ಅಂದ್ರೆ, ಇವರಲ್ಲಿ ಶಕ್ತಿ ಸಾಮರ್ಥ್ಯ ಇದ್ರೂ ಕೂಡ ಮುಂದಕ್ಕೆ ಹೋಗ್ಲಿಕ್ಕೆ ಅಷ್ಟು ಬಿಡಲ್ಲ ಈ ವರ್ಷ. ಯಾರಿಗೆ? ಸಿಂಹರಾಶಿ. ಇನ್ನ ಅಲ್ಲ, ಸುಮ್ಮನೆ ಯಾಕೆ ಕೇಳಬೇಕು? ಸುಮ್ಮನೆ ಇದ್ರೆ ಚೆನ್ನಾಗಿರುತ್ತಲ್ಲ, ಕೇಳಿ ದುಃಖ ಪಡೋದು ಯಾಕೆ? ಹೇಗೂ ಆಗೋದಾಗತ್ತೆ, ಅದು ಮೊದಲನೇ ದಿವಸವೇ ಹೇಗಾಗುತ್ತೆ ಅಂತ ಹೇಳ್ಕೊಂಡು ವರ್ಷಡಿ ಕುದಿತಾ ಕೊಡೋದು ಯಾಕೆ ಅಂದ್ರೆ ಆಗಲ್ಲ. ಈ ಫಲ ಕೇಳೋ ತಾತ್ಪರ್ಯ ಗೊತ್ತಾಗುತ್ತಲ್ಲ, ಗೊತ್ತಾದ ಮೇಲೆ ಪರಿಹಾರಕ್ಕೆ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನೇನು ಮೈನಸ್ ಪಾಯಿಂಟ್ಸ್ ಇವೆ ಸಿಂಹರಾಶಿಯವರಿಗೆ ಅಂತ ಹೇಳ್ತಾ ಇದ್ದಾರೆ. ದುಡ್ಡು ಬರೋದು ಹೆಚ್ಚಿಗೆ ನಿಂತು ಹೋಗ್ತಾ ಇರುತ್ತೆ, ಇದ್ದದ್ದು ಹೊರಟು ಹೋಗ್ತಾ ಇರುತ್ತೆ. ಎರಡು ಪ್ಲಸ್ ಪಾಯಿಂಟ್ ಅಲ್ಲಿ, ಪ್ಲಸ್ ಪಾಯಿಂಟ್ ಅಂದ್ರೆ ಬರೋದು ಕಡಿಮೆ ಇರುತ್ತೆ, ಹೋಗೋದು ಜಾಸ್ತಿ ಇರುತ್ತೆ. ಎರಡನೇದೇನು ಅಂದ್ರೆ, ಅನವಸರವಾಗಿ ಇನ್ನೊಬ್ಬರಿಂದ ಮಾತು ಬರ್ತಾ ಇರುತ್ತೆ. ಸುಮ್ಮನೆ ಕೂತಿದ್ರು ಏನೋ ನಂದು ಹೋಗ್ತಾ ಇರ್ತಾರೆ, ಹೀಗೆ 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 ಅಂತ. ಅದೆಲ್ಲ ಸಿಂಹರಾಶಿಗೆ ಕಟ್ಟಿಟ್ಟ ಬುತ್ತಿ. ಇನ್ನ ಆರೋಗ್ಯವೂ ಚೂರು ಚೂರು ಕಡಿಮೆ. ಅಷ್ಟೇ ಅಲ್ಲ, ಮನಸ್ಸಿಗೆ ಯಾವಾಗ್ಲೂ ತೊಂದರೆ ಇರುತ್ತೆ. ಇನ್ನು ಹೇಳ್ತಾ ಇದ್ದಾರೆ, ತಮ್ಮ ಕೆಲಸ ಆಗಲ್ಲ, ಇನ್ನೊಬ್ರು ಕೆಲಸ ಚೆನ್ನಾಗಿ ಮಾಡ್ತಾರಂತೆ, ಆ ಥರ ಅರ್ಥ ಬರುತ್ತೆ. ಇನ್ನ ಮುಂದೆ ಹೇಳ್ತಾರೆ, ಹಿತಶತ್ರು ಬಾಧ ಇರುತ್ತೆ ಇವರಿಗೆ. ನಿಮ್ಮ ಅನ್ನ ತಿಂದು ನಿಮ್ಮ ಉಪಕಾರ ಪಡೆದವರೇ ನಿಮಗೆ ಶತ್ರುಗಳಾಗಿರ್ತಾರೆ ಎಂಬುದು ಯಾರಿಗೆ? ಸಿಂಹರಾಶಿಗೆ ಬರ್ತಾ ಇದೆ. ಇನ್ನ ವಿಶೇಷ ಹೇಳ್ತಾ ಇದ್ದಾರೆ, ಮನೆಯಲ್ಲಿರುವಂತಹ ಹೆಂಗಸರ ಪ್ರೇರೇಪಣೆ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೇದು. ಹೆಂಗಸರನ್ನ ಯಾಕ್ರಿ ಬೈತೀರಾ ಅಂದ್ರೆ ಹಾಗಲ್ಲ, ಅವರೇನೋ ಪಾಪ ಒಳ್ಳೇದು ಅಂತ ಏನೋ ಹೇಳಲಿಕ್ಕೆ ಹೋಗ್ತಾರೆ, ಅದು ರಿವರ್ಸ್ ಆಗ್ತಾ ಇರುತ್ತೆ. ಹಾಗಲ್ಲದೆ ಹೆಚ್ಚಿಗೆ ಯಾರದ್ದು ಅಲ್ಲದೆ ನಿಮ್ಮದೇ ಆಲೋಚನೆ ಪ್ರಕಾರ ಹೋಗ್ತಾ ಬನ್ನಿ, ಅದು ಹೆಂಗಸಾದ್ರೂ ಗಂಡಸಾದ್ರೂ ಸರಿ, ಬೇರೊಬ್ಬರ ಆಲೋಚನೆ ಮೇಲೆ ಆಧಾರ ಪಡದೆ ಚೆನ್ನಾಗಿ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳೋದು, ಇವರು ಚೂರು ಸುಖ ಇಲ್ವಾ ಅಂದ್ರೆ ಏನಿಲ್ಲ, ಒಳ್ಳೆ ಭಗವಂತನ ಚಿಂತನ ಈ ವರ್ಷ ಚೆನ್ನಾಗಿರುತ್ತೆ. ಯಾರಿಗೆ? ಸಿಂಹರಾಶಿಯವರಿಗೆ. ಭಗವಂತ ಯಾಕೆ ಕಷ್ಟ ಜಾಸ್ತಿ ಆದಾಗ ಸಂಕಟ ಬಂದಾಗ ವೆಂಕಟರಮಣ, ಹಾಗಲ್ಲದೆ ವಿಶೇಷವಾಗಿ ಭಗವಂತನ ಚಿಂತನೆ ಇರುತ್ತೆ. ಆದರೆ ಈ ಒಂದು ವರ್ಷ ಇವರು ವಿಶೇಷವಾಗಿರತಕ್ಕಂತಹ ಭಗವಂತನ ಚಿಂತನಾದಿಗಳು ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲದೆ ವಿಶೇಷವಾಗಿ ನಡೆಯತಕ್ಕಂತಹ ಯೋಗ ಬರುತ್ತೆ. ಮುಂದೆ ಹೇಳ್ತಾರೆ, ಕನ್ಯಾರಾಶಿ, ಉತ್ತರ 2, 3, 4 ಪಾದ, ಹಸ್ತ 4 ಪಾದಗಳು, ಚಿತ್ತ 1, 2 ಪಾದ, ಆದಾಯ 11, ವ್ಯಯ 5, ರಾಜಪೂಜ್ಯ 4, ಅವಮಾನ 5. ಕನ್ಯಾರಾಶಿ ಹೇಳ್ತಾ ಇದ್ದಾರೆ, ಇಲ್ಲಿ ವಿಶೇಷವಾಗಿ ಗುರು 11, 12 ಸ್ಥಾನ, ಶನಿ ಬಲಿ ಬಲಿಷ್ಠನಾಗಿದ್ದಾನೆ, ಅದರಿಂದ ಒಳ್ಳೆ ಇಂಪಾರ್ಟೆನ್ಸ್ ಬರುತ್ತಂತೆ ಇವರಿಗೆ. ಯಾರಿಗೆ? ಕನ್ಯಾರಾಶಿಯವರಿಗೆ. ಸಮಾಜದಲ್ಲಿ ಒಳ್ಳೆ ಇಂಪಾರ್ಟೆನ್ಸ್ ಬಂದು ಏನು ಹೂವಿನ ಹಾರ ಹಾಕೋದು ಶಾಲು ಬಹಳ ಚೆನ್ನಾಗಿ ಫಸ್ಟ್ ಕ್ಲಾಸ್ ಆಗಿರ್ತಾರೆ. ಅಷ್ಟೇ ಅಲ್ಲ, ರಾಜಕೀಯದಲ್ಲಿ ಬಹಳ ಮೇಲ್ಗೈ ಆಗುತ್ತಂತೆ ಅವರಿಗೆ. ಇನ್ನ ಎಲ್ಲ ಸಮಸ್ಯೆಗಳು ಬಂದರೂ ಅದನ್ನು ಹಿಡಿಸಿಕೊಳ್ಳದೆ ಹೋಗುವಂತಹ ಸಾಮರ್ಥ್ಯ ಬರುತ್ತಂತೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ಒಳ್ಳೆ ಜೀವನ ಅದ್ಭುತವಾಗಿರುತ್ತೆ. ಇನ್ನೊಬ್ಬರನ್ನು ಡಾಮಿನೇಟ್ ಮಾಡಿ ಚೆನ್ನಾಗಿ ಹೊರಟೋಗ್ತಾ ಇರ್ತಾರೆ, ಯಾವ ತೊಂದರೆಯೂ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಈ ವರ್ಷ ಕನ್ಯಾ ರಾಶಿಯಲ್ಲಿ ಸ್ತ್ರೀಯರಿಗೆ ಒಳ್ಳೆ ಪ್ರಭಾವ ಜಾಸ್ತಿ ಇರುತ್ತೆ. ಅದು ಅಡ್ವೈಸ್ ಕೊಡ್ತಾ ಇದ್ದಾರೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರು ಯಾರೋ ಒಬ್ಬರು ಕನ್ಯಾ ರಾಶಿ ಇದ್ರೆ ಅವ್ರ ಮಾತು ಈ ಸಲ ಜಾಸ್ತಿ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಅದೇ ಹೇಳ್ತಾ ಇದ್ದಾರೆ, ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿದ್ರೆ ಅವ್ರ ಮಾತು ಕೇಳಿ, ಒಳ್ಳೆ ಅಡ್ವೈಸ್ ಬರುತ್ತೆ ಅವರಿಂದ, ಚೆನ್ನಾಗಿರ್ತೀರಾ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಸಲ ಕನ್ಯಾ ರಾಶಿ ಅವರಿಗೆ ಗೃಹ ಬದಲಿ ಮಾಡೋದು, ಸ್ಥಳ ಬದಲಿ ಆಗೋದು, ಟ್ರಾನ್ಸ್ಫರ್ಸ್ ಇವೆಲ್ಲ ಕೂಡ ಸ್ವಲ್ಪ ಕಟ್ಟಿಟ್ಟ ಬುತ್ತಿ. ನಂತರ ಒಟ್ಟಾರೆ ಹೇಳುತ್ತಾರೆ, ಹಿಡಿದಿದ್ದು ಬಂಗಾರ ಅಂತ ಆಗುತ್ತೆ ಅವರಿಗೆ ಈ ವರ್ಷ. ಯಾವ ವಿಷಯದಲ್ಲಿ ಸ್ಥಳ ಭೂಮಿ ಇಂತಹ ವಿಷಯದಲ್ಲಿ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ತುಂಬಾ ಒಳ್ಳೆ ಪಾಯಿಂಟ್ ಅನ್ನು ಕೊಡ್ತಾ ಇದ್ದಾರೆ. ಇವರಿಗೂ ಒಳ್ಳೆ ಸಮಾಜದಲ್ಲಿ ಹೈ ಲೆವೆಲ್ ಅಲ್ಲಿ ಬರಬೇಕು ಅಂತಿರುತ್ತೆ. ಇವರ ಸ್ನೇಹವನ್ನು ಅಭಿಲಾಷೆ ಬಿಟ್ಟು ತುಂಬಾ ಜನ ಬರ್ತಾರಂತೆ. ನಿಮ್ಮ ಆಟೋಗ್ರಾಫ್ ಬೇಕು ಹಾಕ್ಬೇಕು ಅಂತ ಬರೋ ತರ ಎಲ್ಲ ಇವರಿಗಾಗಿ ಬರೋರು ತುಂಬಾ ಜನ ಆಗ್ತಾರಂತೆ. ಕನ್ಯಾ ರಾಶಿಯವರಿಗೆ ಚೆನ್ನಾಗಿರುತ್ತೆ. ಒಟ್ಟಾರೆ ಈ ಸಂವತ್ಸರ ವರ್ಷ ಚೆನ್ನಾಗಿದೆ. ಯಾಕೆ ಕನ್ಯಾ ರಾಶಿಗೆ ಏಳೂವರೆ ವರ್ಷದಿಂದ ಸಾಡೆ ಸಾತಿ ನಡೀತಾ ಇದೆ ಕನ್ಯಾ ರಾಶಿಯವರಿಗೆ, ಅದು ಈ ವರ್ಷ ಹೊರಟು ಹೋಗುತ್ತೆ. ಪ್ರಶಾಂತವಾಗಿರ್ತಾರೆ ಅಂತ ತಿಳಿಸಿಕೊಡುತ್ತಾ ಇದ್ದಾರೆ. ಆದ್ರೆ ಏನು ಟ್ರಾನ್ಸ್ಫರ್ಸ್ ಅಂತ ಹೇಳಿದ್ರೆ ದುಃಖದಿಂದಲ್ಲ, ಪ್ರಮೋಷನ್ ಪೂರ್ವಕವಾಗಿ ಟ್ರಾನ್ಸ್ಫರ್ಸ್ ಬರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ತುಲಾ ರಾಶಿ, ಚಿತ್ತ ಮೂರು ನಾಲ್ಕು ಪಾದ, ಸ್ವಾತಿ ನಾಲ್ಕು ಪಾದ, ವಿಶಾಖ ಮೂರು ಪಾದಗಳು ಎಲ್ಲ ಸೇರಿದ್ರೆ ತುಲಾ ರಾಶಿ ಅಂತ ಆಗುತ್ತೆ. ತುಲಾ ರಾಶಿಗೆ ಸಮಾನ ಆಗಿದೆ, ಆದಾಯ ಎಂಟು ವ್ಯಯ ಎಂಟು, ರಾಜಪೂಜ್ಯ ಏಳು, ಅವಮಾನ ಒಂದು. ಇದಕ್ಕೆ ಹೇಳ್ತಾರೆ ವಿಶೇಷವಾಗಿ ತುಲಾ ರಾಶಿಯವರಿಗೆ ದೈವ ಬಲ ಚೆನ್ನಾಗಿದೆ ಈ ಸಲ, ಬಹಳ ಚೆನ್ನಾಗಿರುತ್ತೆ, ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ. ಇನ್ನ ಯಾಕಂದ್ರೆ ಗುರು 10-11 ಸ್ಥಾನದಿಂದ ಒಳ್ಳೆ ವಿಶೇಷವಾಗಿ ಸಂಪತ್ತು ಧನ ಕುಟುಂಬ ಎಲ್ಲರೂ ಚೆನ್ನಾಗಿರುತ್ತಾರೆ. ಯೋಗ ಕಾರಕನಾಗಿರತಕ್ಕಂತಹ ಶನಿ ದ್ವಿತೀಯದಲ್ಲಿರೋದ್ರಿಂದ ಒಳ್ಳೆ ಶತ್ರು ನಾಶ, ಎಲ್ಲದರಲ್ಲೂ ಜಯ, ಬಹಳ ಚೆನ್ನಾಗಿರ್ತಾರೆ. ಹೇಳ್ತಾರೆ ಈ ಹಿಂದಿನ ವರ್ಷಗಳಲ್ಲಿ ತೊಂದರೆ ಪಟ್ಟಿರ್ತಾರೆ ಇವರು, ಈ ವರ್ಷ ಎರಡು ಪಟ್ಟು ಅವರಿಗೆ ಎಲ್ಲಾ ಕೆಲಸಗಳಾಗುತ್ತೆ, ಬಹಳ ಚೆನ್ನಾಗಿರ್ತಾರೆ. ಯಾರು? ತುಲಾ ರಾಶಿಯವರು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಮಧ್ಯದಲ್ಲಿ ಚೂರು ಅಂದ್ರೆ ಫೆಬ್ರವರಿ ಅಂದ್ರೆ ಈ ಶುರು ಆದ ಮೇಲೆ ಒಂದು ಎರಡು ಮೂರು ತಿಂಗಳಾದ ಮೇಲೆ ಆಗಬೇಕಾದ ಕೆಲಸಗಳು ಚೂರು ನಿಂತರೂ ಕೂಡ ಸ್ವಲ್ಪ ಜುಲೈಯಿಂದ ಬಹಳ ಚೆನ್ನಾಗಿರುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಒಟ್ಟಾರೆ ಈ ವರ್ಷ ಬಹಳ ಚೆನ್ನಾಗಿದೆ ಯಾರಿಗೆ? ತುಲಾ ರಾಶಿ ಅವರಿಗೆ. ಕಾಮನ್ ಆಗಿದೆ ಈ ಸಲ, ಎಲ್ಲರೂ ಚೆನ್ನಾಗಿರುತ್ತಾರೆ, ಒಬ್ಬರು ಮಾತು ಚೂರು ಕಮ್ಮಿ ಆಯಿತಷ್ಟೇ. ಸಿಂಹರಾಶಿ ಒಂದೇ ಒಂದು. ಇನ್ನು ವೃಶ್ಚಿಕ ರಾಶಿ ಯಾರ್ಯಾರಿದ್ದಾರೆ ಅವರಿಗೆ ಹೇಳ್ತಾ ಇದ್ದಾರೆ. ವಿಶಾಖ ನಾಲ್ಕನೇ ಪಾದ, ಅನುರಾಧ ನಾಲ್ಕು ಪಾದಗಳು, ಜ್ಯೇಷ್ಠ ನಾಲ್ಕು ಪಾದಗಳು ಇವೆಲ್ಲ ಸೇರಿದ್ರೆ ವೃಶ್ಚಿಕ ರಾಶಿ ಅಂತ ಆಗುತ್ತೆ. ಆದಾಯ 14, ವ್ಯಯ 14, ರಾಜಪೂಜ್ಯ 3, ಅವಮಾನ 1. ಪರವಾಗಿಲ್ಲ, ಯಾರು ಜ್ಯೇಷ್ಠ ನಕ್ಷತ್ರದವರಿಗೆ, ಜ್ಯೇಷ್ಠ ವಿಶಾಖ ಅನುರಾಧ ವೃಶ್ಚಿಕ ರಾಶಿ ಯಾರ್ಯಾರಿದ್ದಾರೆ ಅವರಿಗೆ ಹೇಳ್ತಾ ಇದ್ದಾರೆ. ಧನಕಾರಕನಾದ ಗುರು 9-10 ಸ್ಥಾನದಲ್ಲಿರ್ತಾನೆ. ನಂತರ ವಾಹನಾಧಿಪತಿ ಭೂ ಗೃಹ ಸ್ಥಾನಾಧಿಪತಿ ಶನಿ ವಿಶೇಷವಾಗಿ ವೃಶ್ಚಿಕ ರಾಶಿಯಲ್ಲಿ ಇರ್ತಾನೆ. ಆದ್ದರಿಂದ ನಂತರ ರಾಹು ಕೇತು ಸ್ಥಿತಿಗಳು ಕೂಡ ಚೆನ್ನಾಗಿದೆ. ಅದರಿಂದ ಒಳ್ಳೆ ಊಟಕ್ಕೆ ವಾಹನ ಲಾಭ, ಒಳ್ಳೆ ಓದು ಎಲ್ಲವೂ ಅದ್ಭುತವಾಗಿ ಚೆನ್ನಾಗಿರುತ್ತೆ ಯಾರಿಗೆ? ವೃಶ್ಚಿಕ ರಾಶಿಯವರು. ನಿಮ್ದೇನಮ್ಮ ಬಹಳ ಒಳ್ಳೆ, ನೀವು ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿದ್ರೆ ಎಲ್ಲರಿಗೂ ವಿಶೇಷವಾಗಿ ಎಲ್ಲ ತೀರ್ಥಯಾತ್ರೆಗಳೆಲ್ಲ ಆಗ್ತಾ ಇರುತ್ತೆ. ಹೌದೌದು, ಅವ್ರ ಕೆಲಸ ಹೌದೌದು. ಅದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ ವಿಶೇಷವಾಗಿ ಅಂದ್ರೆ ಯಾರು ವೃಶ್ಚಿಕ ರಾಶಿ ಇರ್ತಾರೆ, ವ್ಯವಹಾರ ಜಯ, ವ್ಯವಹಾರಗಳಲ್ಲೂ ಈ ವರ್ಷ ಎಲ್ಲ ಜಯ ಬರುತ್ತೆ ಅಂದ್ಕೊಂಡ್ರೆ ಆಗುತ್ತೆ. ಇನ್ನ ದೂರ ಪ್ರಯಾಣಗಳು ಈ ವರ್ಷ ಬಹಳ ಮಾಡ್ತಿರೋದು ಮೊದಲೇ ನಿಶ್ಚಯ ಆಗಿದೆ. ಹರಿದ್ವಾರ ಎಲ್ಲ ನಿಶ್ಚಯ, ಹರಿದ್ವಾರ ಶ್ರೀರಂಗ ಎಲ್ಲ ಆಗಿದೆ. ಪಾಪ ನಿಜವಾಗಿ ಹೇಳಬೇಕು, ಒಬ್ಬ ವ್ಯಕ್ತಿ ನಿಂತು ಈ ತರ ಮೊನ್ನೆ ದೇವರಾಯನದುರ್ಗದಲ್ಲಿ ಮಾಡಿಸಿದ್ರು, ಎಲ್ಲಾ ವ್ಯವಸ್ಥೆ ಹೊರದ್ದೆ, ಎಲ್ಲ ವ್ಯವಸ್ಥೆ ಹೊರದ್ದೆ. ನೀವು ಬಂದು ಹೋಗೋ ವ್ಯವಸ್ಥೆ ನೀವು ಮಾಡಿಕೊಂಡ್ರೆ ಸಾಕು, ಬಂದು ಹೋಗೋ ವ್ಯವಸ್ಥೆ ನೀವು ಮಾಡಿಕೊಂಡ್ರೆ ಸಾಕು. ಎಲ್ಲ ಮಾಡುತ್ತಾರೆ, ಒಬ್ಬ ವ್ಯಕ್ತಿ ನಿಂತು ಮಾಡ್ತಾ ಇದ್ದಾರೆ. ಹರಿದ್ವಾರದಲ್ಲಿ ಈಗಲೇನೆ ಒಂದು 300 ಜನಕ್ಕಾಗುವಷ್ಟು ವ್ಯವಸ್ಥೆ ಮಾಡಿದ್ದಾರೆ, 300 ಜನಕ್ಕಾಗುವಂತಹ ವ್ಯವಸ್ಥೆ ಮಾಡಿದ್ದಾರೆ. ಇಷ್ಟೇ, ಬಂದು ಹೋಗೋ ವ್ಯವಸ್ಥೆ ನೀವು ಮಾಡಿಕೊಂಡ್ರೆ ಸಾಕು. ಅಲ್ಲಿಗೆ ಬಂದ್ರೆ ಎಲ್ಲಾ ವ್ಯವಸ್ಥೆ, ಇನ್ನ ಏನು ಆ ಒಂದು 15 ದಿವಸಕ್ಕೆ ಬೇಕಾಗಿರತಕ್ಕಂತಹ ಏನು ಏನು ಶುಕ್ಲಪಕ್ಷ ಭಾದಪದದಲ್ಲಿ ಎಲ್ಲಾ ವ್ರತಗಳು ಅವಾಗೆ ಬರುತ್ತೆ, ಅನಂತ ವ್ರತ, ಗಣೇಶ ವ್ರತ, ಅದಕ್ಕೆಲ್ಲ ಪುರೋಹಿತರನ್ನು ಮೊದಲೇ ಮಾತಾಡಿಟ್ಟು ಯಾರ್ಯಾರು ಬರ್ತಾರೆ ಯಾವ ವ್ರತಕ್ಕೂ ತೊಂದರೆ ಆಗಬಾರದು, ಯಾವ ಪಂಚಕಗಳು ಮಾಡ್ತಿರೋ ಎಲ್ಲಾ ಪಂಚಕನು ಮಾಡಿದ್ರು, ಏನೇನು ಮಾಡ್ತಿರೋ ಎಲ್ಲಾ ಉದ್ಯಾಪನ ಏನು ಮಾಡ್ಲಿಕ್ಕೂ ಎಲ್ಲಾ ವ್ಯವಸ್ಥೆ ಮಾಡಿ ನಾವು ಇಷ್ಟು ಜನ ಅಂದುಕೊಂಡಿದ್ದೇವೆ, ಎಷ್ಟೊಂದು 300 ಜನವರೆಗೂ ಅಂದುಕೊಂಡಿದ್ದೇವೆ. ಆದರೆ ನಮಗೆ ಬಂದ ದಿವಾಚು ಬಹಳ ಕಡಿಮೆ ಇದ್ದಾರೆ, ಇನ್ನ ಎಲ್ಲರಿಗೂ ಹೇಳಿ ಯಾರ್ಯಾರು ಬರ್ತಾರೋ ಎಲ್ಲರೂ ಬರಲಿ ಅಂತ ಒಳ್ಳೆ ಮುಕ್ತ ಕಂಠದಿಂದ ಒಬ್ಬ ಹೆಣ್ಣು ಮಗಳು ಆ ರೀತಿಯಾಗಿ ಒಂದು ಸೇವಾ ಮಾಡ್ತಾ ಇದ್ದಾರೆ. ಭಗವಂತ ಅವರು ವಿಶೇಷವಾಗಿ ಅನುಗ್ರಹ ಮಾಡಲಿ. ಇನ್ನ ಹೇಳ್ತಾ ಇದ್ದಾರೆ ಸ್ವಗೃಹ ನಿರ್ಮಾಣ, ವಿಶೇಷವಾಗಿ ಭಗವಂತನ ಚಿಂತನಾದಿಗಳು, ತೀರ್ಥಕ್ಷೇತ್ರ ಯಾಟನ ಚೆನ್ನಾಗಿರುತ್ತೆ. ಇನ್ನ ಮುಂದೆ ಒಟ್ಟಾರೆ ಒಂದು ಮಾತು ಹೇಳಬೇಕಾದ್ರೆ ವೃಶ್ಚಿಕ ರಾಶಿ ಬಹಳ ಚೆನ್ನಾಗಿರುತ್ತೆ. ಇನ್ನ ಸ್ವಲ್ಪ ಆರೋಗ್ಯ ಪ್ರಭಾವ ವರ್ಷದ ಕೊನೆಯಲ್ಲಿ ಚೂರು ಬೀಳುತ್ತೆ, ಆದರೆ ಅದು ತೊಂದರೆ ಕೊಡಲ್ಲ ಅಂತ ಹೇಳ್ತಾ ಇದ್ದ. ತೊಂದರೆ ಕೊಡದೇ ಇರುವಂತಹ ಆರೋಗ್ಯ ಪ್ರಭಾವ ಇರುತ್ತೆ, ಆದರೆ ಏನು ತೊಂದರೆ ಇರಲ್ಲ. ಇನ್ನ ಶನಿ ಪ್ರಭಾವ ಯದ್ಯಪಿ ಇದೆ, ಶನಿ ಪ್ರಭಾವ ವೃಶ್ಚಿಕ ರಾಶಿ ಮೇಲೆ ಇದೆ, ಆದರೆ ಅಷ್ಟಿರಲ್ಲ, ಏನು ಇದ್ರೂ ಇಲ್ಲದಂತೆ ಆಗಿಬಿಡುತ್ತೆ. ವೃಶ್ಚಿಕ ರಾಶಿಗೆ ಈ ವರ್ಷ ಅದ್ಭುತವಾದಂತಹ ಒಂದು ಕಾಲ ಅಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಎಲ್ಲ ಇದು ಹೇಳ್ತಾ ಇದ್ದೀರಲ್ಲ, ಮತ್ತೇನಾದ್ರೂ ಸ್ವಲ್ಪ ಈ ಉದ್ಯೋಗಸ್ಥರಿಗೆ ಹೇಳ್ತೀರಾ ಅಂತ ಹೇಳ್ತಾರೆ. ಪ್ರಮೋಷನ್ಸ್ ಚೆನ್ನಾಗಿರುತ್ತಂತೆ, ಇನ್ನ ಅದರಲ್ಲೂ ಕೂಡ ಟ್ರಾನ್ಸ್ಫರ್ಸ್ ಬೇಕು ಅಂತ ಇಟ್ಕೊಂಡು ಇರ್ತಾರೆ, ಬರ್ತಾ ಇರ್ತಾರೆ, ಏನ್ರಿ ನಮ್ದು ಈ ರಾಶಿ ನಮ್ಗೆ ಟ್ರಾನ್ಸ್ಫರ್ ಆಗುತ್ತಾ ಇಲ್ವಾ ಅಂತಿದ್ರೆ ಅವರು ಅಂದುಕೊಂಡ ಪ್ರದೇಶಕ್ಕೆ ಟ್ರಾನ್ಸ್ಫರ್ ಆಗುವುದು ಕಥೆ. ಟ್ರಾನ್ಸ್ಫರ್ ಅಂತ ಆಗುತ್ತೆ, ಎಲ್ಲೋ ಹಿಮಾಲಯಕ್ಕೆ ಹಾಕ್ಬಿಟ್ರೆ ಗತಿ ಇದು, ಹಾಗಲ್ಲದೆ ಒಳ್ಳೆ ಅವರು ಅಂದುಕೊಂಡ ಪ್ರದೇಶಗಳಿಗೆ ಆಗುತ್ತೆ. ಎಲ್ಲಾ ರೀತಿ ಚೆನ್ನಾಗಿರುತ್ತೆ, ರಾಜಕೀಯ ನಾಯಕರಿಗೆ ಬಹಳ ಚೆನ್ನಾಗಿರುತ್ತಂತೆ ಈ ಸಲ, ಯಾರು ವೃಶ್ಚಿಕ ರಾಶಿಯವರಿಗೆ ಬಹಳ ಹಿಡಿದಲ್ಲ ಚೆನ್ನಾಗಾಗುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಬರತಕ್ಕಂಥದ್ದು ಧನುಷ್ ರಾಶಿ. ಧನುರಾಶಿಗೆ ಮೂಲ 4 ಪಾದ, ಪೂರ್ವಾಷಾಢ 4 ಪಾದಗಳು, ಉತ್ತರಾಷಾಢ 1ನೇ ಪಾದ, ಎಲ್ಲ ಸೇರಿದ್ರೆ ಧನುರಾಶಿ. ಆದಾಯ 2, ವ್ಯಯ 8, ರಾಜಪೂಜ್ಯ 6, ಅವಮಾನ 1. ಹೇಗಿದೆ ನೋಡಿದರೆ ಸ್ವಲ್ಪ ಪರೀಕ್ಷಾ ಕಾಲ ಯಾರಿಗೆ, ಧನುರಾಶಿಯವರಿಗೆ ಸ್ವಲ್ಪ ಟೆಸ್ಟಿಂಗ್ ಪೀರಿಯಡ್ ಆಗಿರುತ್ತೆ. ಹೇಳ್ತಾ ಇದ್ದಾರೆ ಏನು ಒಳ್ಳೇದು ಮಾಡ್ಲಿಕ್ಕೆ ಹೋದ್ರೂ ಯಾವುದೋ ಒಂದು ನೆಪದಿಂದ ಬ್ಯಾಕ್ ಡ್ರಾಪ್ ಬಂದೇ ಬರುತ್ತೆ ನೋಡಿ. ಧನುರಾಶಿಯವರಿಗೆ ಸ್ವಲ್ಪ ಈ ವರ್ಷ ಕಠಿಣವಾದ್ದೇ. ಇನ್ನ ಅಪನಿಂದ ಅನವಸರ ಖರ್ಚು ಜಾಸ್ತಿ ಆಗ್ಬಿಡುತ್ತೆ, ಅನ್ನೆಸರಿ ಎಕ್ಸ್ಪೆಂಡಿಚರ್ ಈ ವರ್ಷ ಜಾಸ್ತಿ ಆಗುತ್ತೆ. ಇನ್ನ ಆರ್ಥಿಕ ಪರಿಸ್ಥಿತಿ ಚೂರು ಕಡಿಮೆ ಆಗುತ್ತೆ, ಹೇಳಿಕೊಳ್ಳಿಕ್ ಆಗಲ್ಲ ಅಂತ ತೊಂದರೆ ಆಗ್ತಾ ಇರುತ್ತೆ. ಇನ್ನ ಬಂಧು ವರ್ಗದ ಕಾಟ ಜಾಸ್ತಿ ಆಗುತ್ತೆ, ಅದಕ್ಕೆ ಒಂದೇ ಒಂದು ಒಳ್ಳೇದು ಅಂತ ಹೇಳ್ತಾರೆ, ಏನದು ಮೌನ ಪ್ರಧಾನ. ಈ ಧನುರಾಶಿಯವರು ಸ್ವಲ್ಪ ಮಾತು ಜಾಸ್ತಿ, ಧನುರಾಶಿಯವರಿಗೆ ಸಹಜವಾಗಿ ಚೂರು ಮಾತು ಜಾಸ್ತಿ, ಮಾತುಗಾರಿಕೆ ಇರುತ್ತೆ. ಆ ಮಾತುಗಾರಿಕೆಯಿಂದಲೇ ಚೆನ್ನಾಗಿ ಅವರು ಜೀವನದಲ್ಲಿ ಮೇಲಕ್ಕೆ ಬರ್ತಾ ಇರ್ತಾರೆ ಧನುರಾಶಿ. ಆದರೆ ಈ ವರ್ಷ ಸೈಲೆಂಟ್ ಆಗಿರೋದು ಉತ್ತಮ, ಎಲ್ಲ ರಿವರ್ಸ್ ಆಗುತ್ತೆ, ಅದರಿಂದ ಬೇಡ ಅಂತ ಹೇಳ್ತಾ ಇದ್ದಾರೆ. ಮೌನಂ ಕಲಹನಾಶನಂ ಅಂತ. ಆದರೆ ಒಂದು ಈ ವರ್ಷ ಸ್ವಲ್ಪ ಶನಿ ಪ್ರಭಾವ ಅದು 7.5 ಇರೋದ್ರಿಂದ ತುಂಬಾ ತೊಂದರೆ ಆಗುತ್ತೆ, ಇಷ್ಟು ಮಾತ್ರ ಸತ್ಯ. ಇದಕ್ಕೆ ಪರಿಹಾರಕ್ಕೇನು ಮಾಡಬೇಕು ಅಂದ್ರೆ ವಿಶೇಷವಾಗಿ ನರಸಿಂಹದೇವರ ಅಭಿಷೇಕಾದಿಗಳು, ರುದ್ರದೇವರ ಅಭಿಷೇಕ ಈ ವರ್ಷ ಎಲ್ಲ ಮಾಡಿಸಿದ್ರೆ ಬಹಳ ಉತ್ತಮ. ನರಸಿಂಹದೇವರಿಗೆ ಅಭಿಷೇಕ. ಇನ್ನ ವಿದ್ಯಾರ್ಥಿಗಳು ಹೇಗಿರ್ತಾರೆ ಅಂದ್ರೆ ಹೇಳುತ್ತಾರೆ ಅವರಿಗೆ
ಸಹಜವಾಗಿ ಒಳ್ಳೆ ತಾಕತ್ತಿದ್ರು ಕೂಡ ಈ ಒಂದು ಧನುರಾಶಿ ಇದ್ದವರಿಗೆ ಈ ವರ್ಷ ಸ್ವಲ್ಪ ಅಂದ್ರೆ ಏನು ಓದಲಿಕ್ಕೆ ಹೋದ್ರೂ ಹಿಂದಾಗೋದು ಇಂಥವಾಗುತ್ತೆ. ಇನ್ನ ಆರೋಗ್ಯದಲ್ಲಿ ತುಂಬಾ ಈ ಶುಗರ್ ಇದ್ದವರಿಗೆ ಬಹಳ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾ ಇದ್ದಾರೆ, ರಾಜಕೀಯ ನಾಯಕರಿಗೆ ಬಹಳ ಕಷ್ಟ, ಒಳ್ಳೆ ಏಟ್ ಬರುತ್ತೆ, ಈ ಸಲ ಬಿದ್ದೇ ಹೋಗ್ಬಿಡ್ತಾರೆ ಧನುರಾಶಿಯವರು ಅಂತ ಹೇಳ್ತಾ ಇದ್ದಾರೆ. ಆದರೆ ಒಂದು ಇಲ್ಲಿ ನೋಡಬೇಕಾಗಿದ್ದು ಏನು ಅಂದ್ರೆ, ಇದು ಸಾರಾಸಗಟಾಗಿ ಎಲ್ಲಾ ಧನುರಾಶಿಯರಿಗೆ ಹೇಳ್ತಕ್ಕಂಥ ಕಾಮನ್ ಫಲ. ಇಂಡಿವಿಜುವಲ್ ಎಂಬುದು ಅವರವರ ಜಾತಕದ ಮೇಲೆ ಮತ್ತು ಹೋಗುತ್ತೆ, ಅವರ ಜಾತಕ ಅವರವರ ವೈಯಕ್ತಿಕವಾಗಿರತಕ್ಕಂತಹ ಏನಿದೆ ಆ ಜಾತಕದ ಮೇಲೆ ಹೋಗುತ್ತೆ. ಇದು ನಾರ್ಮಲ್ ಅಷ್ಟೇ. ಇನ್ನ ಕೆಲವರಿಗೆ ಇದೆಲ್ಲ ಫಲ ರಿವರ್ಸ್ ಆಗಿದ್ರು ಕೂಡ ಅವ್ರು ಚೆನ್ನಾಗಿರ್ತಾರೆ. ಯಾಕೆ ಅಂದ್ರೆ ವೈಯಕ್ತಿಕವಾಗಿ ಯಾವುದೋ ಗ್ರಹ ಬೇರೆ ಉಚ್ಚದಲ್ಲಿರುತ್ತೆ, ಅವ್ರ ಗುರುಗಳ ಕರುಣ ಇರಬಹುದು, ಆ ಥರ ಆಗಿರಬಹುದು, ಚೆನ್ನಾಗಿರಬಹುದು. ಆದ್ರೆ ಸಾಮಾನ್ಯವಾಗಿ ಧನುರಾಶಿ ಸ್ವಲ್ಪ ಕಷ್ಟದ ಕಾಲವೇ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ಮಕರ ರಾಶಿಯ ಫಲ, ಉತ್ತರಾಷಾಢ ಎರಡು ಮೂರು ನಾಲ್ಕು ಪಾದ, ಶ್ರವಣ ನಾಲ್ಕು ಪಾದಗಳು, ಧನಿಷ್ಠ ಒಂದು ಎರಡು ಪಾದ, ಇವೆಲ್ಲ ಸೇರಿದ ಮಕರ ರಾಶಿ. ಆದಾಯ ಐದು, ವ್ಯಯ ಎರಡು, ರಾಜಪೂಜ್ಯ ಎರಡು, ಅವಮಾನ ನಾಲ್ಕು ಅಂತ ಹೇಳ್ತಾ ಇದ್ದಾರೆ. ಯಾರು? ಮಕರ ರಾಶಿಯವರು. ಇನ್ನ ಹೇಳ್ತಾರೆ, ಈ ರಾಶಿಯವರಿಗೆ ಈ ವರ್ಷ ಎಲ್ಲ ಹಿಡಿದಿದ್ದು ಬಂಗಾರ ಅಂತ ಇರುತ್ತಂತೆ. ಮಣ್ಣು ಹಿಡಿದ್ರು ಬಂಗಾರ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಇವರಿಗೆ. ಯಾಕಪ್ಪ ಅಂದ್ರೆ ಶನೈಶ್ಚರ ಗುರು ಎಲ್ಲರೂ ಶುಭಕಾರಕರಾಗಿದ್ದಾರೆ ಈ ಮಕರ ರಾಶಿಯವರಿಗೆ, ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಹೇಳ್ತಾರೆ, ಹಿಂದಿನ ಎರಡು ವರ್ಷಕ್ಕಿಂತ ಈ ವರ್ಷ ಬಹಳ ಚೆನ್ನಾಗಿರುತ್ತೆ, ಶಕ್ತಿ ಸಾಮರ್ಥ್ಯ ಬೆಳೆಯುತ್ತೆ, ಮನೆಯಲ್ಲಿ ವಿವಾಹಾದಿ ಶುಭ ಕಾರ್ಯಗಳಾಗುತ್ತೆ. ಇನ್ನು ಹೇಳ್ತಾ ಇದ್ದಾರೆ, ಯಾರು ಮಕರ ರಾಶಿ ಇದ್ದೀರೋ ನೋಡಿ, ಯಾರು ಇದ್ದೀರಾ ಮಕರ ರಾಶಿ? ಹೌದಾ? ಓಹೋಹೋ, ಮಕರ ರಾಶಿಯವರು ಬಹಳ ಚೆನ್ನಾಗಿದೆ ನೋಡಿ. ಹೇಳ್ತಾ ಇದ್ದಾರೆ, ಪ್ರತ್ಯೇಕ ಹೇಳ್ತಾ ಇದ್ದಾರೆ, ಪುಣ್ಯ ನದಿ ಸ್ನಾನ ಫಲಪ್ರಾಪ್ತಿ, ಪುಣ್ಯತೀರ್ಥಗಳ ಪ್ರಾಪ್ತಿ, ವಿಶೇಷವಾಗಿರತಕ್ಕಂಥ ಆಧಿಕ್ಯತ, ಎಲ್ಲಾ ರೀತಿಯಲ್ಲೂ ಆಧಿಕ್ಯತ ಬರುತ್ತೆ, ಚೆನ್ನಾಗಿರ್ತಾರೆ. ಇನ್ನ ಸ್ವಲ್ಪ ಮಾತ್ರ ಏನು ಅಂತ ಹೇಳಿದರೆ, ಖರ್ಚು ಜಾಸ್ತಿ ಇರುತ್ತೆ. ಮತ್ತೆ ತೀರ್ಥಯಾತ್ರೆ ಹೋದ್ರೆ ಖರ್ಚು ಜಾಸ್ತಿ ಆಗುತ್ತಲ್ಲ, ಆ ರೀತಿಯಾಗಿ ಖರ್ಚು ಅಂತ ಜಾಸ್ತಿ ಇರುತ್ತೆ. ಒಳ್ಳೆ ದುಡ್ಡು ಬರೋದು ಚೆನ್ನಾಗಿರುತ್ತೆ, ಚೆನ್ನಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಉದ್ಯೋಗಸ್ಥರಿಗೂ ಚೆನ್ನಾಗಿರುತ್ತೆ, ವಿದ್ಯಾರ್ಥಿಗಳಿಗೂ ಚೆನ್ನಾಗಿದೆ, ಎಲ್ಲಾ ರೀತಿಯಲ್ಲಿ. ಇನ್ನ ರಾಜಕೀಯ ನಾಯಕರಿಗೆ ಮಾತ್ರ ಸ್ವಲ್ಪ ಜಾಗೃತಿ ಆಗಿರಿ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿರುತ್ತಾರೆ ಅಂದ್ರೆ ಹಿತಶತ್ರು ಬಾಧ ಅವರಿಗಿದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಕುಂಭರಾಶಿ, ಧನಿಷ್ಠ ಮೂರು ನಾಲ್ಕು ಪಾದ, ಶತವಿಷ ನಾಲ್ಕು ಪಾದಗಳು, ಪೂರ್ವಭಾದ್ರ ಮೊದಲು ಮೂರು ಪಾದಗಳು, ಇವು ಸೇರಿದ್ರೆ ಕುಂಭರಾಶಿ ಅಂತ ಹೇಳ್ತಾರೆ. ಆದಾಯ ಐದು, ವ್ಯಯ ಎರಡು, ರಾಜಪೂಜ್ಯ ಐದು, ಅವಮಾನ ನಾಲ್ಕು ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆಯಾ ಅಂದ್ರೆ ಬಹಳ ಚೆನ್ನಾಗಿದೆ, ಒಳ್ಳೆ ಗ್ರಹ ಸ್ಥಿತಿ ಚೆನ್ನಾಗಿದೆ, ಚೆನ್ನಾಗಿ ಹೇಳಿಬಿಡ್ತಾ ಇದ್ದಾರೆ. ಯಾರು ಇದ್ದೀರಿ ನೋಡಿ ಕುಂಭರಾಶಿ? ಯಾರಿಲ್ಲ ಪಾಪ? ಹೌದಾ? ಇದ್ದೀರಾ? ಸೈಲೆಂಟ್ ಆಗಿ ಕೂತಿರ್ತಾರೆ, ಯಾಕೆ ಸುಮ್ಮನೆ? ಹೌದು, ಕುಂಭರಾಶಿಯವರು ಸಾಮಾನ್ಯ ಸ್ವಲ್ಪ ಸೈಲೆಂಟೆ, ಕುಂಭರಾಶಿ ಸ್ವಲ್ಪ ಗುಂಭನವಾಗಿ ಸೈಲೆಂಟ್ ಆಗೇ ಇರ್ತಾರೆ. ಹೌದು, ಹೆಚ್ಚಿಗೆ ಹೊರಗೆ ಬರಲ್ಲ. ಆದ್ರೆ ಹೇಳ್ತಾ ಇದ್ದಾರೆ, ಒಳ್ಳೆ ಶನಿ ಅದ್ಭುತವಾಗಿ ಉನ್ನತ ಇದರಲ್ಲಿರೋದ್ರಿಂದ ಧರ್ಮ ಕಾರ್ಯಗಳು ಆಗುತ್ತೆ, ಪುಣ್ಯಕ್ಷೇತ್ರ ಸಂದರ್ಶನ ಆಗುತ್ತೆ. ಇನ್ನ ಎಲ್ಲಾ ರೀತಿ ದುಡ್ಡು ಬರುವುದೆಲ್ಲ ಬರುತ್ತೆ, ಚೆನ್ನಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಚೆನ್ನಾಗಿದೆ. ಆದರೆ ಸ್ವಲ್ಪ ರಾಹುಕೇತುಗಳಿಂದಾಗಿ ಶಾರೀರಿಕ ಆರೋಗ್ಯ ಚೂರು ನೋಡಿಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಡ್ಡಿ ಇಲ್ಲ, ಅದಕ್ಕೆಲ್ಲ ತಕ್ಕಂತೆ ನಿಮಗೆಲ್ಲ ಗೊತ್ತು, ವಾಯುಸ್ತುತಿ ಪುರಶ್ಚರಣ, ನಿಮಗೆ ಆಯುಧ ಇದ್ದೇ ಇದೆ, ಮಾಡಿಕೊಂಡ್ರೆ ಸಾಕು, ಬಹಳ ಚೆನ್ನಾಗಿರುತ್ತೆ ಇವರಿಗೆ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೂ ಬಹಳ ಚೆನ್ನಾಗಿದೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಮೀನರಾಶಿ, ಪೂರ್ವಭಾದ್ರ ನಾಲ್ಕನೇ ಪಾದ, ಉತ್ತರಾಭಾದ್ರ ನಾಲ್ಕು ಪಾದಗಳು, ರೇವತಿ ನಾಲ್ಕು ಪಾದ, ಇದು ಮೀನ. ಆದಾಯ ಎರಡು, ವ್ಯಯ ಎಂಟು, ರಾಜಪೂಜ್ಯ ಒಂದು, ಅವಮಾನ ಏಳು. ಯಾರಪ್ಪ ಮೀನರಾಶಿ? ಹೌದಾ? ಏ ನೋಡಿ ಹೇಗಿದೆ, ಆದಾಯ ಎರಡು, ವ್ಯಯ ಎಂಟು,
ರಾಜಪೂಜ್ಯ ಒಂದು, ಹವಾಮಾನ ಏಳು. ಏನಾದ್ರು ಇದು ಮಾತ್ರ ಮಾಮೂಲಿ ಹೋದ ಕಾಲಕ್ಕೆ ಎಲ್ಲ ಕಡೆ ಹೋಗ್ತೀವಿ ಪಂಚಾಂಗಕ್ಕೆ, ಎಷ್ಟು ಕೌಂಟ್ ಅಂತ ನೋಡ್ತೀವಿ, ಅಪ್ಪ ಈ ಸಲ ಡೌನ್ ಅಂತ ಅಂದ್ಕೊಳ್ತೀರಾ? ಇಲ್ಲ, ಖಂಡಿತ ಇಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಹೇಳ್ತಾ ಇದ್ದೆ. ಅದಕ್ಕೆ ನಾನು ಮಧ್ಯೆ ನಿಲ್ಲಿಸಿ ಹೇಳ್ತಾ ಇದ್ದೇನೆ, ಈ ರಾಶಿ ಹೆಣ್ಣು ಮಕ್ಕಳಿಗೆ ಗಂಡಸರಿಗೆ ಬಹಳ ಚೆನ್ನಾಗಿರುತ್ತೆ. ಮೀನ ರಾಶಿ ಅದ್ಭುತ, ಅದೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವಸರ ಪಡಬಾರದು ಈ ಜ್ಯೋತಿಷ್ಯದಲ್ಲಿ, ಮೊದಲೇ ಕೇಳ್ಕೊಂಡು ಹೋಗ್ಬಿಟ್ರೆ ಬಹಳ ಒಳ್ಳೇದೇ ಇರುತ್ತೆ. ಈ ಟೆನ್ಷನ್ ಇಂದ ಪಾಪ ಇವರು ದುಃಖ ಪಡ್ತಾ ಇರ್ತಾರೆ. ಅದನ್ನ ಹೇಳ್ತಾರೆ, ಒಳ್ಳೆ ಕೀರ್ತಿ ಬರುತ್ತೆ, ಎಲ್ಲಾ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ಖರ್ಚುಗಳು. ಯಾವುದಕ್ಕೆ? ದೈವಿಕ ಅಲ್ಲ, ವಿಲಾಸಕ್ಕಾಗಿ ಖರ್ಚು ಜಾಸ್ತಿ ಆಗುತ್ತೆ, ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ನಾನಲ್ಲ ಇಲ್ಲೇ ಹೇಳ್ತಾ ಇದ್ದೆ, ಮದುವೆ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ ನಂತರ, ಏನಿಲ್ಲ ಚೆನ್ನಾಗಿರುತ್ತೆ, ಒಳ್ಳೆ ಧರ್ಮ ಕಾರ್ಯಗಳಾಗುತ್ತೆ, ಪುಣ್ಯಕ್ಷೇತ್ರ ಸಂದರ್ಶನ ಆಗುತ್ತೆ. ಇನ್ನ ವಿಶೇಷವಾಗಿರತಕ್ಕಂತಹ ಎಲ್ಲಾ ರೀತಿಯಲ್ಲೂ ಉದ್ಯೋಗ ವ್ಯಾಪಾರ ಎಲ್ಲದರಲ್ಲಿ ಚೆನ್ನಾಗಿ ಮೇಲಕ್ಕೆ ಬರ್ತಾರೆ, ಚೆನ್ನಾಗಿ ಮೇಲಕ್ಕೆ ಬರಲಿಕ್ಕೆ ಶುರು ಆಗುತ್ತದೆ. ಇನ್ನ ಒಂದೇನು ಅಂದ್ರೆ, ಆದಷ್ಟು ಮೌನವಾಗಿರೋದು ಉತ್ತಮ ಅಂತ ಹೇಳ್ತಾರೆ. ಮೌನವಾಗಿರೋದು ಉತ್ತಮ, ಮದುವೆ ಅಂದ್ರೆ ಅದೇ ತಾನೆ. ನಮ್ಮ ಮುಂದೆ ಹೇಳ್ತಾರೆ, ವಿಶೇಷವಾಗಿ ಉದ್ಯೋಗಸ್ಥರಿಗೆ ಚೆನ್ನಾಗಿರುತ್ತೆ, ರಾಜಕೀಯ ನಾಯಕರಿಗೂ ಚೆನ್ನಾಗಿರುತ್ತೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಈ ಯಾವುದು ಮರೆತು ಹೋಗುವಂತಹ ಲಕ್ಷಣ ಬರ್ತಾ ಇರುತ್ತೆ. ಆದರೆ ಮರುವಿಗಾಗಿ ಅಥವಾ ಒಳ್ಳೆ ಸ್ಥಿತಿಗಾಗಿ ಮೀನರಾಶಿಯವರು ಏನು ಮಾಡಬೇಕಪ್ಪ, ಖರ್ಚು ಜಾಸ್ತಿ ಆಗುತ್ತಲ್ಲ, ಅದಕ್ಕಾಗಿ ಏನು ಮಾಡಬೇಕು ಅಂದ್ರೆ, ವಿಶೇಷವಾಗಿ ಗಣಪತಿ ಆರಾಧನೆ ಮಾಡಿದ್ರೆ ಒಳ್ಳೇದು ಅಂತ ಪಂಚಾಂಗ ಪ್ರಕಾರ ಕೊಡ್ತಾ ಇದ್ರೆ ಒಳ್ಳೇದು. ಎಲ್ಲರೂ ಮಾಡಿದ್ರೆ ಒಳ್ಳೇದೆ, ನಾವು ಸಾಮಾನ್ಯ ಮಾಡಲ್ಲ, ಕಷ್ಟ ಬಂದಾಗ ಮಾತ್ರ ಮಾಡ್ತಾ ಇರ್ತೀವಿ. ನಿತ್ಯ ಗಣಪತಿ ಅಂತರ್ಗತ ವಿಶ್ವಂಭರನಾಮಕ ಭಗವಂತನ ಸ್ಮರಣೆ ಮಾಡೋಣ. ಒಟ್ಟಾರೆ ತಾತ್ಪರ್ಯ, ಮೀನ ಮೇಷ ಪೂರ್ತಿ ಆಯಿತು, ಎಲ್ಲರದ್ದು ಆಯಿತು. ಆದರೆ ಈ ಮೀನ ಮೇಷದ ಪರ್ಯಂತ ಎಲ್ಲವನ್ನ ನೋಡಿದವರು ನಾವು, ದೇವರ ಚಿಂತನೆಗೆ ಮೀನ ಮೇಷ ಎಣಿಸೋದು ಬೇಡ. ಬಂದದ್ದೇ ಅದಕ್ಕೆ, ಭಗವಂತನ ಚಿಂತನೆಗಾಗಿಯೇ ಬಂದದ್ದು. ಆದ್ದರಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ, ಸ್ವಾಮಿ ನಿನ್ನ ಚಿಂತನೆ ಈ ವರ್ಷ ಸದಾ ಚೆನ್ನಾಗಿ ಬರಲಿ, ದೊಡ್ಡವರ ದರ್ಶನ ಚೆನ್ನಾಗಿ ಆಗಲಿ, ನಿನ್ನ ಚಿಂತನೆ ಹೋದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ಬರಲಿ, ಈ ವರ್ಷ ದೇವರ ಚಿಂತನೆಯಲ್ಲಿ ನನ್ನ ಜೀವನದಲ್ಲಿ ಗೋಲ್ಡನ್ ಪೇಜ್ ಆಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡೋಣ. ಇಡೀ ವರ್ಷ ಭಗವಂತನ ಚಿಂತನೆ ಮಾಡೋಣ, ಬರೋ ವರ್ಷ ಮತ್ತು ಮುಂದಿನ ದಿವಸವೇ ಕೃಷ್ಣಾರ್ಪಣ ಬಿಡೋಣ, ಸ್ವಾಮಿ ನೀ ಮಾಡಿಸಿ ನೆನಪಿತ ಅಂತ. ಇವತ್ತು ಬಿಡಬೇಕಲ್ಲ, ಬಿಟ್ಟಿದ್ದೀರಾ? ಬಿಡಬೇಕಲ್ಲ. ಒಂದು ವರ್ಷ ಮಾಡಿದ್ದನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಆ ಮಾಡೋ ಕ್ರಮ ಹೇಗೆ ಅಂತ ಹೇಳಿದರೆ, ನೀವು ಯಾವ ಯಾವ ವರ್ಷದಲ್ಲಿರ್ತೀರಿ? 24 ವರ್ಷದೊಳಗಿದ್ದರೆ ವಸು ರುದ್ರ ಆದಿತ್ಯ ಅಂತರ್ಗತ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವರಿಗೆ ಅಭಿನ್ನ ಬಿಂಬಮೂರ್ತಿಗೆ ಅರ್ಪಣೆ ಮಾಡಬೇಕು. ಆಯಾ ವಯಸ್ಸಿನಲ್ಲಿದ್ದವರು ಆಯಾ ಮೂರ್ತಿಗೆ ಆಯುರ್ಯಜ್ಞ ಸಮಾಪಣ, ಇದು ಯಾವುದೋ ಒಂದು ವರ್ಷದ ಆಯುರ್ಯಜ್ಞ ಭಗವಂತನಿಗೆ ಅರ್ಪಣೆ ಮಾಡುತ್ತಾ, ನೀ ಮಾಡಿಸಿದ್ದು ನಿನಗರ್ಪಿತ ಹರಿಯೇ ಅಂದರೆ ಇಡೀ ವರ್ಷದ ಯಜ್ಞ ಭಗವಂತನಿಗೆ ಅರ್ಪಣೆ ಆಗುತ್ತೆ. ಅರ್ಪಣ ಅಂದರೆ ಭಗವಂತ ತತ್ವಾಭಿಮಾನಿ ದೇವ ದೈತ್ಯರ ಮೂಲಕ ನಮ್ಮಿಂದ ಮಾಡಿಸಿದ ಪುಣ್ಯ ಪಾಪಗಳನ್ನ ಭಗವಂತನ ಅಧೀನ ಚಿಂತನ ಮಾಡುವುದು. ಭಗವಂತನ ಅಧೀನ ಚಿಂತನೆ ಮಾಡಿ ನೀನು ಏನು ಮಾಡಬೇಕು ನಿನಗೆ ಗೊತ್ತಯ್ಯ, ನಿನ್ನ ಅಧೀನದವ. ಒಟ್ಟಾರೆ ನೀ ಸ್ವತಂತ್ರ, ನಾನು ಅಸ್ವತಂತ್ರ. ನಿನ್ನ ಅನುಗ್ರಹದಿಂದ ನಾನು ತತ್ವಾಭಿಮಾನಿ ದೇವತೆಗಳ ಅನುಗ್ರಹದಿಂದ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೇನಯ್ಯ, ನಿಮ್ಮ ಅನುಗ್ರಹ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡೋಣ. ನಮ್ಮ ನಮ್ಮ ಗುರುಗಳ ಪೂರ್ಣವಾದ ಅನುಗ್ರಹ, ನಮ್ಮ ನಮ್ಮ ಗುರುಗಳ ಅನುಗ್ರಹ, ಜಗತ್ತಿನಲ್ಲಿರುವ ಎಲ್ಲಾ ಮಾಧ್ವ ಗುರುಗಳ ಅನುಗ್ರಹ, ಎಲ್ಲ ತಿಳಿದಂತಹ ಜ್ಞಾನಿಗಳ ಅನುಗ್ರಹ ಅಷ್ಟೇ ಯಾಕೆ? ಯಾರು ಯಾರು ಭಗವಂತನನ್ನ ಏಕಾಂತವಾಗಿ ಚಿಂತನೆ ಮಾಡುತ್ತಾರೋ ಅಂಥ ಸಕಲ ಸಜ್ಜನರ ಆಶೀರ್ವಾದ ನಮಗೆ ಬರಲಿ. ನಾವೆಲ್ಲರೂ ಭಗವಂತನ ಪ್ರಾರ್ಥನೆ ಮಾಡೋಣ. ನಿಮಗೆಲ್ಲರೂ ಕೂಡ ವಿಶೇಷವಾಗಿ ಇವತ್ತು ಸೇರಿದ್ದೀರಾ, ತುಂಬಾ ದೂರದಿಂದ ಬಂದಿದ್ದವರಿದ್ದೀರಾ, ಭಗವಂತನ ಒಂದು ಕಥಾ ಕೇಳಬೇಕು ಅಂತ ಬಂದಿದ್ದೀರಾ. ಪಂಚಾಂಗ ಶ್ರವಣ ಅಂದ್ರೆ 5 ಅಂಗಗಳ ರೂಪದಲ್ಲಿ ನಿಂತ ಕಾರಣಾಮಕ ಭಗವಂತನ ಚಿಂತನೆ ಮಾಡಿದವು. ಭಗವಂತ ಪ್ರೀತನಾಗಿ ನಿಮ್ಮೆಲ್ಲರಿಗೂ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು. ಈ ವರ್ಷ ವಿಶೇಷವಾಗಿ ಅರಣ್ಯಕಾಚಾರರ ಗ್ರಂಥಗಳ ಅನುಷ್ಠಾನ ಮಾಡುವ ಭಾಗ್ಯ ನಿಮಗೂ ಕೊಡಲಿ ನನಗೂ ಕೊಡಲಿ ಎಂಬಲ್ಲಿಗೆ ಶ್ರೀಕೃಷ್ಣ ನಮಸ್ತೆ.